ನಾವರ ಕೇಳುವುದು ನಾವು ಯಾವ ಯಜ್ಞ ಮಾಡುವುದಿಲ್ಲ, ನಮ್ಗ್ಯಾಕಿದು ಅಂತ ಹೇಳಿದರೆ ನಮ್ಮ ಜೀವನವೇ ದೊಡ್ಡ ಯಜ್ಞ. ಆ ಜೀವನವನ್ನ ಯಜ್ಞದ ರೀತಿಯಲ್ಲಿ ನಡೆಸಿ ಭಗವಂತನಿಗೆ ಅರ್ಪಣೆ ಮಾಡುವುದೇ ಪ್ರಧಾನ ವಿಶೇಷ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಜೀವನವೆಂಬ ದೊಡ್ಡ ಯಜ್ಞವನ್ನೇ ಮಾಡುವುದು, ಬೇರೆ ಬೇರೆ ಯಜ್ಞಗಳು ಮಾಡಿದರೆ ಏನು ಫಲ ಬರುತ್ತೆ? ಅದಕ್ಕೆ ಕೋಟಿ ಪಟ್ಟು ಯಜ್ಞ ನಾವು ಬದುಕಿ ಆ ಬದುಕನ್ನೇ ದೇವರಿಗೆ ಯಜ್ಞವೆಂದು ಅರ್ಪಣೆ ಮಾಡಿದರೆ ಬರುತ್ತೆ. ಅದನ್ನೇ ಇಲ್ಲಿ ಸೂಕ್ಷ್ಮವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಾವು ಇನ್ಯಾವ ಯಜ್ಞ ಮಾಡದಿದ್ರೂ ಅಡ್ಡಿ ಇಲ್ಲ, ನಾವು ಏನು ದಿನದಲ್ಲಿ ಬದುಕುವುದೇನಿದೆ ಆ ಬದುಕನ್ನೇ ದೇವರಿಗೆ ವಿಶೇಷವಾಗಿ ಯಜ್ಞವಾಗಿ ಅರ್ಪಣೆ ಮಾಡಬೇಕು. ಇದು ಅರ್ಥ ಆಗಬೇಕಾದರೆ ಚೂರು ನಾವು ಅರಣ್ಯಕಾಚಾರದ ಮಾತನ್ನು ಚೆನ್ನಾಗಿ ಗಮನ ಕೊಟ್ಟು ಶಾಸ್ತ್ರದ ಮಾತನ್ನು ಚೆನ್ನಾಗಿ ಗಮನ ಕೊಡಬೇಕಾಗುತ್ತೆ. ಅವರು ಹೇಳುತ್ತಾರೆ ಸಾಧನೆ ಅಂದರೆ ಏನು ಅಂದರೆ, ಏನ ಕೇನ ವಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ಚರಣಾಬ್ಜಯೋಹೋ ಇದಮೇವ ಸಾಧನ ನೀಡಿತು. ನಾವು ದೇವರ ಪಾದದಲ್ಲಿ ಆದರಪೂರ್ವಕ ಮನಸ್ಸು, ನಾವು ಬದುಕಿದಷ್ಟು ಕಾಲ ಎಷ್ಟು ಕ್ಷಣಗಳು ಬದುಕಿರ್ತೇವೋ ಅಷ್ಟು ಕ್ಷಣಗಳು ಪೂರ್ಣವಾಗಿ ದೇವರ ಪಾದದಲ್ಲಿ ಆದರಪೂರ್ವಕವಾಗಿ ಮನಸ್ಸಿಡುವುದೇ ಪ್ರಧಾನ ಸಾಧನ ಅಂತ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಅದು ಪ್ರಧಾನ ಸಾಧನೆ ಆದರೆ ಆ ಸಾಧನೆ ನಮ್ಮ ಜೀವನದಲ್ಲಿ ಬರುವ ರೀತಿ ಹೇಗೆ? ಯಾಕೆಂದರೆ ನಾವು ದೇವರನ್ನು ನೆನೆಯಬೇಕಾದ ನಮಗಿರುವುದೇ 24 ತಾಸು. ಆ 24 ಗಂಟೆಗಳಲ್ಲಿ ನಿದ್ದೆಗೆ ಹೋಗುವುದು 8 10 ಅವರವರ ಸ್ಥಿತಿಯ ಪ್ರಕಾರ. ಆ 8 ಗಂಟೆಯಿಂದ ಇಟ್ಟುಕೊಂಡ್ರೆ 24ರಲ್ಲಿ 8 ಗಂಟೆ ಹೋಯಿತು, 8ರಲ್ಲಿ ಇನ್ನು ಉಳಿದದ್ದು 16, ಅಂದರೆ 24ರಲ್ಲಿ ಉಳಿದದ್ದು 16. ಸಾಮಾನ್ಯವಾಗಿ ನಾವು ದೇವರಿಗೆ ಅಂತ ಒಂದು 2 ಗಂಟೆ ಅಥವಾ 3 ಗಂಟೆ ಕೊಟ್ಟರೆ ಮಹಾ ಇದು ದೇವರಿಗೆ ಡೊನೇಟ್ ಮಾಡ್ತಾ ಇರ್ತೇವೆ, ದೇವರಿಗೆ ನಿನಗಿಷ್ಟು 3 ಗಂಟೆ ಮಿಕ್ಕದ್ದೆಲ್ಲ ನನಗೆ ಅಂತ. ಹಾಗಾದರೆ ಆ 3 ಗಂಟೆ ದೇವರಿಗೆ ಹೋದರೆ ಮಿಕ್ಕದ್ದೆಲ್ಲ ನಮ್ಮ ಜೀವನ ಅಂತ ಹೆಸರಿಟ್ಟುಕೊಂಡ ಜೀವನ ಎಷ್ಟು ಅಂತ ಹೇಳಿದರೆ 13 ಗಂಟೆಗಳ ಕಾಲ. ಆ 13 ಗಂಟೆಗಳ ಕಾಲದಲ್ಲಿ ನಾವು ಮಾಡುವುದೇನಯ್ಯ ಅಂದರೆ ತಿನ್ನುವುದು, ತಿರುಗುವುದು, ಕುಡಿಯುವುದು, ಸುಖ ಪಡುವುದು, ನಮ್ಮ ನಮ್ಮ ಕೆಲಸಗಳು ಮಾಡುವುದು, ಇದರಲ್ಲೇ ನಾವು 13 ಗಂಟೆಗಳ ಕಾಲ ಜೀವನದಲ್ಲಿ ಕಳೆದು ಬಿಡ್ತಾ ಇದ್ದೇವೆ. ಇಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥ ಸಾಧನೆಯ ಸರ್ವಸ್ವವನ್ನು ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ದೇವರ ಪಾದದಲ್ಲೇ ಮನಸ್ಸು ಸದಾ ಇಟ್ಟಿರಬೇಕಾದರೆ ನಾವು ಯಾವ ಸಾಧನೆಯಿಂದ ಅದು ಸಾಧ್ಯ ಅಂದರು. ಋಷಿಮುನಿಗಳಂತೆ ನಾವು ಜಪ ಅಹೋರಾತ್ರಿ ತಪಸ್ಸು ಮಾಡಲಿಕ್ಕಾಗಲ್ಲ, ಸಾಮಾನ್ಯ ಜನಕ್ಕೆ ಅದು ಹೇಗೆ ಸಾಧ್ಯ ಎಂಬುದನ್ನು ಶಾಸ್ತ್ರದಲ್ಲಿ ವಿಮರ್ಶನೆ ಮಾಡಿ ಇದನ್ನು ತೋರಿಕೊಡ್ತಾ ಇದ್ದಾರೆ. ಅಪ್ಪ ನಾವಾದರೆ ಜಪ ಮಾಡಬೇಕಾದ್ರೆ 1-2 ಗಂಟೊತ್ತು ಮಾಡಿದರೆ ಸಾಕು ಅನಿಸಿಬಿಡುತ್ತೆ, ಬೇಸರ ಬರುತ್ತೆ. ಪೂಜೆ ಮಾಡಲಿಕ್ಕೆ ಹೋದರೂ ಅಷ್ಟೇ ಆಗ್ತಾ ಇರುತ್ತೆ, 1 ಗಂಟೆ ಜಾಸ್ತಿ ಆದರೆ ಸಾಕಪ್ಪ ಅನಿಸಿಬಿಡ್ತಾ ಇರುತ್ತೆ. ಪಾರಾಯಣ ಮಾಡಲಿಕ್ಕೆ ಹೋದರೂ ಅಷ್ಟೇ, ನಮ್ಮ ಕೈಯಲ್ಲಿರುವುದು ಜಪ, ಪಾರಾಯಣ ಅಥವಾ ಒಂದು ಪೂಜೆ ಅಥವಾ ಭಜನೆ ಮೊದಲಾದ್ದು ಎಲ್ಲವೂ ಸೀಮಿತ ಕಾಲ. ಆ ಸೀಮಿತ ಕಾಲದಲ್ಲೂ ಮನಸ್ಸು ದೇವರಲ್ಲೇ ಇರುತ್ತಾ ಅಂದರೆ ಅಂಥಾಪರಿ ಏನಿರಲ್ಲ. ಅದು ಬಿಟ್ಟ ಮೇಲೂ ಚೂರು ಹೆಚ್ಚಾದರೆ ಸಾಕು ಸಾಕಯ್ಯ ಅಂತ ಬೇಸರ ಬರ್ತಾ ಇರುತ್ತೆ. ಹಾಗಾದರೆ ನಮ್ಮಂಥವರಿಗೂ ಕೂಡ ಸದಾ ದೇವರಲ್ಲೇ ಮನಸ್ಸು ಇಟ್ಟು ಸಾಧನೆ ಎಂಬುದು ಸಾಧ್ಯವೋ ಅಂತ ಪ್ರಶ್ನೆ ಬಂತು. ಅದಕ್ಕೆ ಉತ್ತರ ಶಾಸ್ತ್ರ ಕೊಡತಾ ಇದೆ. ಏನಂತ ಅಂದರೆ ಪ್ರಿಯವ್ರತ ರಾಜ ಮಾಡಿದ, ಭಾಗವತದಲ್ಲಿ ಹೇಳ್ತಾರೆ ಪ್ರಿಯವ್ರತ ರಾಜ ಮಾಡಿದಂತಹ ಸಾಧನೆ ಅಪರೂಪವಾದದ್ದು ಮಾಡಿ ಎಂದು ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾ ಕಲಾಪ. ಆ ಹೃದಯದಲ್ಲಿರತಕ್ಕಂಥ ಆ ಭಗವಂತನಲ್ಲಿ ತಮ್ಮ ಇಂದ್ರಿಯಗಳ ಚಟುವಟಿಕೆ ಏನಿದೆ ಆ ಚಟುವಟಿಕೆಯಲ್ಲಿ ಬರತಕ್ಕ ಭಗವದ್ ರೂಪಗಳ ಅಂದರೆ ಆ ಎಲ್ಲ ಇಂದ್ರಿಯ ವ್ಯಾಪಾರಗಳನ್ನು ಭಗವಂತನಲ್ಲೇ ಸಮನ್ವಯ ಮಾಡಿ ಆತನಿಗೆ ಅರ್ಪಣಾತ್ಮಕ ಬುದ್ಧಿಯಿಂದ ಸಮನ್ವಯ ಮಾಡಿ ಅವರು ಜೀವನ ಕಳೆದರು. ಇಡೀ ತಮ್ಮ ರಾಜ್ಯ ಎಲ್ಲವನ್ನ ಆಳತಾ ಇದ್ರೂ ಕೂಡ ಒಂದು ಕಡೆ ದೇವರಲ್ಲಿ ಮನಸ್ಸು ಬರ್ತಾ ಇತ್ತವರಿಗೆ ಇದೇ ಒಂದು ದೊಡ್ಡ ಸಾಧನೆ ಎಂದರು. ಅದು ಹೇಗೆ ಮಾಡಬೇಕು ಅಂದಾಗ ದಾಸರಾಯರು ಅದನ್ನೇ ಕನ್ನಡದಲ್ಲಿ ಹೇಳುತ್ತಾರೆ. ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಜಿಸುವ ಲಕುಮಿ ಪತಿಗೆ ಸರ್ವ ಸಮರ್ಪಣೆಯು ಮಹಾಪೂಜೆ ಸದುಪಾಯ. ಅರ್ಥ, ಸತತ ಯಾವಾಗ್ಲೂ ಕೂಡ ನಮ್ಮ ಸುತ್ತು ಇರುವ ವಿಷಯ ಅಂದ್ರೆ ಪದಾರ್ಥಗಳು, ನಮ್ಮ ಇಂದ್ರಿಯಗಳು, ಇವುಗಳಲ್ಲಿ ಪ್ರವಿತತ ಚೆನ್ನಾಗಿ ಆಳವಾಗಿ ವ್ಯಾಪಿಸಿರುವಂತಹ ಈ ಭಗವಂತ ಏನಿದ್ದಾನೆ ಅವನಿಗೆ ಸರ್ವ ಸಮರ್ಪಣೆ ಮಾಡುವುದೇ ದೊಡ್ಡ ಪೂಜೆ. ಭಗವಂತನ ನೆನೆಯಲಿಕ್ಕೆ, ಸದಾ ನೆನೆಯಲಿಕ್ಕೆ ದೊಡ್ಡ ಉಪಾಯವಿದು ಅಂದರು. ಇದರ್ಥ ಆಗಬೇಕಾದ್ರೆ ನಮ್ಮನ್ನೇ ಒಂದು ವೇಳೆ ಯಾರಾದರೂ ಕೇಳಿದರೆ ನಿನ್ನ ಜೀವನ ಅಂದ್ರೆ ಏನಪ್ಪ, ಯಾವುದಕ್ಕಾಗಿದ್ದೀಯ ಅಂದರೆ ಸುಖ ಪಡಲಿಕ್ಕೆ ಜೀವನ. ನಾವು ನಮ್ಮ 11 ಇಂದ್ರಿಯಗಳಿಂದ ಪೂರ್ಣವಾಗಿ ಸುಖ ಪಡಲಿಕ್ಕೆ ಪ್ರಯತ್ನ, ಸುಖ ಬಾಚಿಕೊಳ್ಳಲಿಕ್ಕೆ ಪ್ರಯತ್ನ, ನೋಟದಿಂದ ಸುಖ, ನಾಲಿಗೆಯಿಂದ ಸುಖ, ಕಿವಿಯಿಂದ ಸುಖ, ಮೂಗಿನಿಂದ ಸುಖ, ಸ್ಪರ್ಶದಿಂದ ಸುಖ, ಎಲ್ಲಾ ಇಂದ್ರಿಯಗಳಿಂದ, ಮನಸ್ಸಿನಿಂದಲೂ ಸುಖ. ಅದಕ್ಕಾಗಿ ಬೆಳಿಗ್ಗಿಂದ ರಾತ್ರಿವರೆಗೂ ಒದ್ದಾಡ್ತಾ ಇರ್ತೇವೆ. ಆದ್ದರಿಂದ ಆ ಸುಖಕ್ಕಾಗಿ ನಾವು ಪ್ರಯತ್ನ ಪಡುವುದನ್ನ, ಸುಖಕ್ಕಾಗಿ ಪ್ರಯತ್ನ ಪಡುವುದನ್ನ ಶಾಸ್ತ್ರ ನೋಡಿದ್ದು, ನೋಡಿ ಹೇಳ್ತಾ ಇದ್ದಾರೆ. ಈ ಸುಖಕ್ಕಾಗಿ ಪ್ರಯತ್ನ ಪಡುವುದೇ, ಸುಖಕ್ಕಾಗಿ ಪ್ರಯತ್ನ ಪಡುವುದು ಸಾಧನೆ ಆಗಿಬಿಡುತ್ತೆ ಅಂತ. ಅದು ಹೇಗೆ? ನಮ್ಮ 11 ಇಂದ್ರಿಯಗಳಿಂದ ನಾವೇನು ಸಾಧನೆ ಮಾಡಲಿ ಅಂದ್ರೆ ಸುಖ ಪಡಲಿಕ್ಕೆ ಹೋಗ್ತಾ ಇದ್ದೇವೆ. ಆ ಸುಖ ಪಡುವಾಗ ಸುಲಭವಾದ ಉಪಾಯ ಏನು ಅಂದರೆ, ಆಯಾ ಪದಾರ್ಥಗಳಿಂದ ನಾವು ಸುಖ ಪಡಬೇಕು, ಆಯಾ ಇಂದ್ರಿಯಗಳಿಂದ ಸುಖ ಪಡಬೇಕು. ಪದಾರ್ಥಗಳು ಸುಖ ಕೊಡತಾ ಇವೆ ಅಂತ ನಮ್ಮ ಕಲ್ಪನೆ, ಇಂದ್ರಿಯಗಳು ಸುಖ ಕೊಡತಾ ಇವೆ ಅಂತ ನಮ್ಮ ಕಲ್ಪನೆ ಅಲ್ಲ, ನಮಗೆ ಕಣ್ಣಿಗೆ ಗೋಚರವಾದದ್ದಷ್ಟೇ. ಪದಾರ್ಥ ಹಾಲು ಕುಡಿದರೆ ಸುಖ, ಆ ಕುಡಿಯುವ ಕಾಲಕ್ಕೆ ನಾಲಿಗೆ ಚೆನ್ನಾಗಿದ್ದರೆ ಅದರಿಂದ ಸುಖ ಅಷ್ಟೇ. ಆ ರೀತಿಯಾಗಿ ನಮ್ಮ ಕಲ್ಪನೆ ಬರ್ತಾ ಇದೆ. ಇಲ್ಲಿ ಸ್ವಲ್ಪ ಆಳವಾದ ಚಿಂತನೆ ಬೇಕಾಗುತ್ತೆ. ಏನದು ಅಂದರೆ, ದಾಸರಾಯರು ಹೇಳಲಿಕ್ಕೆ ಹೊರಟರು, ಪುರುಳನಾಯಿ ಸಂತೆಗೆ ಬಂದಿತಂತೆ, ಅದು ಏತಕ್ಕೆ ಬಂತು? ಖಂಡ ಸಕ್ಕರೆ ಹಿತವಿಲ್ಲವಂತೆ ಕಂಡ ಎಲುಗು ಕಡಿದೀತಂತೆ. ಆ ವಿಶೇಷವಾದ ಪದವನ್ನು ನಾವು ದಿನಾಗೂ ಹಾಡ್ತಾ ಇರ್ತೇವೆ, ನಮಗೆ ಅದು ಹೇಳಿದ್ದು ಅಂತ ನಮಗೆ ಗೊತ್ತಾಗಲ್ಲ. ಆ ಕುರುಡ ನಾಯಿ ಯಾರೋ ಅಲ್ಲ, ನಾವೇ. ಕಣ್ಣು ಇದ್ದು ಕಣ್ಣಿಲ್ಲದ ನಾಯಿ ಅಂದ್ರೆ ಆ ನಾಯಿಯ ಶಬ್ದದಿಂದ ನಾವು ಪದೇ ಪದೇ ಯಾವುದನ್ನ ಮಾಡಬಾರದೋ ಅದರ ಕಡೆಗೆ ಮನಸ್ಸು ಹೋಗುತ್ತಾ ಇರುತ್ತಲ್ಲ, ಅದಕ್ಕೆ ನಾಯಿ ಅಂತ ನಮ್ಮನ್ನ ಕರೆದರು. ಆದ್ದರಿಂದ ಇಲ್ಲಿ ನಾಯಿ ಒಂದು ಬಂತು ಸಂತೆಗೆ, ಸಂತೆಗೆ ಬಂದ ನಾಯಿಗೆ ಕಣ್ಣಿಲ್ಲ, ಕಣ್ಣಿಲ್ಲದ ನಾಯಿ ತಿರುಗಾಡ್ತಾ ಇದೆ. ಅದು ಬಂತು, ತಿರುಗಾಡುವಾಗ ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ. ಒಟ್ಟಾರೆ ತಿರುಗಾಡುವುದರ ಧರ್ಮ, ತಿರುಗಾಡ್ತಾ ಇದೆ. ಯಾರೋ ಕೇಳು, ಎಲ್ಲಿಗೆ ಹೋಗ್ತಾ ಇದೀಯಾ? ಗೊತ್ತಿಲ್ಲ, ತಿರುಗಾಡ್ತಾ ಇದ್ದೇನೆ. ಅದಕ್ಕೆ ಹಸಿವೆ ಆಗಿತ್ತು, ಆದರೆ ಅದು ಎಲುಬನ್ನ ಕಡಿಯುತ್ತೆ. ಸಹಜವಾಗಿ ಮಾಂಸ ತಿನ್ನಬೇಕು, ಎಲುಬಿನೊಳಗಿರುವಂತಹ ಮೃದುವಾದ ಪದಾರ್ಥ ಇರುತ್ತೆ, ಆ ಮಜ್ಜ, ಅದನ್ನ ತಿನ್ನಬೇಕು ಅಂತ ಅದರ ಪ್ರಯತ್ನ. ಆದ್ದರಿಂದ ಅದನ್ನ ತಿನ್ನಬೇಕು ಅಂತ ಪ್ರಯತ್ನ ಮಾಡಿದಾಗ ಅದಕ್ಕೆ ಒಳ್ಳೆದೂ ಒಂದು ಸಿಕ್ಕಿತ್ತು, ಒಣಗಿದ ಎಲುಬು ಸಿಕ್ಕಿತ್ತು. ನೋಡಿ ತಿನ್ನಲಿಕ್ಕೆ ಕಣ್ಣಿಲ್ಲ, ಅದಕ್ಕೆ ಅದು ಒಣಗಿದ ಎಲುಬನ್ನು ಕಡಿಯಿತು. ಅದಕ್ಕೆ ದಾಸರಂದ್ರು, ಕಂಡ ಎಲುಬು ಕಡದೀತಂತೆ ಅಂತ. ಆ ಎಲುಬನ್ನು ಕಡದಾಗ ಯದ್ಯಪಿ ಅದಕ್ಕೆ ಬೇಕಾಗಿದ್ದ ಅದರಲ್ಲಿ ಏನೂ ಇಲ್ಲ, ಆದರೆ ಆ ಎಲುಬು ಅದರ ಬಾಯಿ ಒಳಗಿನ ಪ್ರಾಂತಕ್ಕೆ, ಮಾಂಸಕ್ಕೆ ಚುಚ್ಚಿಕೊಂಡು ಅಲ್ಲಿಂದ ರಕ್ತ ಸುರಿಯಲಿಕ್ಕೆ ಶುರುವಾಯಿತು. ಅದಕ್ಕೇನು, ತನ್ನ ರಕ್ತವೇ ತನ್ನ ನಾಲಿಗೆಗೆ ಬರ್ತಾ ಇದೆ, ಅದನ್ನೇ ಚಪ್ಪರಿಸ್ತಾ ಈ ಎಲುಬನ್ನ ಕಡದದ್ದಕ್ಕೆ ನನಗೆ ರಕ್ತ ಬಂತು ಅಂತ ತಿಳಿದು ಹಾಗೆ ಎಲುಬನ್ನ ಕಡಿತಾ ಕಡಿತಾ ಆನಂದ ಪಡ್ತಾ ಇದೆ. ಇದನ್ನೇ ನಮ್ಮ ದಾಸರಾಯ ನಮಗೆ ತಿಳಿಸಿಕೊಡ್ತಾರೆ. ನಾವು ಯಾವ ಯಾವ ಪದಾರ್ಥಗಳನ್ನ ನಾವು ಸ್ವೀಕಾರ ಮಾಡುತ್ತೇವೆ, ಆ ಸ್ವೀಕಾರ ಮಾಡುವಾಗ ನಮಗೆ ಆ ಪದಾರ್ಥದೊಳಗೆ ಭಗವದ್ ರೂಪಗಳಿರುತ್ತೆ. ಆ ಭಗವದ್ ರೂಪಗಳೇ ಸ್ವಾಕ್ಷರಸ, ಆ ರಸ ಭಗವಂತ ಸ್ವೀಕಾರ ಮಾಡಿದರೆ ನಮಗೆ ರುಚಿ ಗೊತ್ತಾಗುತ್ತೆ. ಅಂದರೆ ನಮಗೆ ತೃಪ್ತಿ ಕೊಡುವವ, ರುಚಿಯ ಅಂದ್ರೆ ತೃಪ್ತಿಯನ್ನ ಕೊಟ್ಟು ನಮಗೆ ಸಂತೋಷ ಪಡಿಸುವವ ಸ್ವಾಮಿ ಮಾತ್ರ. ಚೇತನಕ್ಕೆ ಸುಖ ಕೊಡುವುದು ಚೇತನ ಮಾತ್ರ, ಜಡಕ್ಕೆ ಸಾಧ್ಯವಿಲ್ಲ. ಅಂತ ಕಾಲಕ್ಕೆ ನಾವು ಪದಾರ್ಥದೊಳಗೆ ಭಗವದ್ ರೂಪ ಏನಿದೆ ಆ ಭಗವದ್ ರೂಪ, ಆದರೆ ಭಗವದ್ ರೂಪವೇ ಸಾಕ್ಷಾತ್ತಾಗಿ ಸುಖ ಕೊಡಲ್ಲ, ಪದಾರ್ಥ ನೆಪ ಮಾಡಿಕೊಂಡೇ ತಾನು ಕೊಡುತ್ತೆ. ಆದ್ದರಿಂದ ಪದಾರ್ಥ ನೆಪ ಮಾಡಿಕೊಂಡು ಬಂದು ಆ ಪದಾರ್ಥದೊಳಗೆ ನಿಂತ ತನ್ನ ರೂಪದಿಂದ ತಾನು ವಿಶೇಷವಾಗಿ ನಮ್ಮ ನಾಡಿಗೆ ಒಳಗಿರುವ ಭಗವದ್ ರೂಪಕ್ಕೆ, ಆ ಪದಾರ್ಥದೊಳಗಿರುವ ಭಗವದ್ ರೂಪ ಐಕ್ಯ ಆದಾಗ ನಮಗೆ ರುಚಿ ಗೊತ್ತಾಗುತ್ತೆ. ಇದು ಅಲ್ಲಿ ಬರುವಂತಹ ವಿಶೇಷ. ಆದ್ದರಿಂದ ಈ ಪದಾರ್ಥದೊಳಗಿರುವ ಭಗವದ್ ರೂಪವೇ ನಮಗೆ ಸುಖ ಕೊಡುತ್ತೆ, ಹಾಗೆ ಇಂದ್ರಿಯಗಳಲ್ಲಿರುವ ಭಗವದ್ ರೂಪವೇ ನಮಗೆ ಸುಖ ಕೊಡುತ್ತೆ. ಭಗವಂತ ಅಲ್ಲಿ ಯಾವ ಕಾರ್ಯ ಮಾಡಿಸದಿದ್ದರೆ ಇಂದ್ರಿಯ ಸ್ಥಗಿತ ಆಗೋಗ್ಬಿಡುತ್ತೆ. ಆದ ಕಾರಣ ಇಲ್ಲಿ ಸುಲಭವಾದ ರಾಜಮಾರ್ಗ ನಮಗೆ ತಿಳಿಸಿಕೊಡತಾ ಇದ್ದಾರೆ. ಏನದು ಅಂದರೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ನಾವು ಸುಖ ಪಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೇವೆ, ಆ ಸುಖ ಪಡುವುದರಲ್ಲಿ ಬೇಸರ ಇಲ್ಲ. ಜಪ ಆದರೆ 2 ಗಂಟೆ ಮಾಡಿದರೆ ಬೇಸರ, ಪೂಜೆ ಆದರೆ 2 ಗಂಟೆ ಮೀರಿದ್ರೆ ಬೇಸರ, ಪಾರಾಯಣ ಯಾವುದು ಮಾಡಿದ್ರು ಬೇಸರ, ಆದರೆ ಊಟ ಇಷ್ಟು ಕಾಲ ವರ್ಷಗಳು ಮಾಡಿದವು ನಮಗೆ ಬೇಸರ ಬರಲಿಲ್ಲ, ತಿರುಗಾಟ ಬರಲಿಲ್ಲ ಅಲ್ಲೂ ಬೇಸರ ಬರಲಿಲ್ಲ, ಮಾತಾಡುವುದು ಒಂದು ಕ್ಷಣವೂ ಸುಮ್ಮನಿರಲ್ಲ ಅದರಲ್ಲೂ ಬೇಸರ ಬರಲಿಲ್ಲ. ಎಲ್ಲದರಲ್ಲೂ ನಮ್ಮ ನಿತ್ಯದ ಕರ್ಮ ಏನಿದೆ, ಸುಖ ಪಡುವುದು ತಿರುಗುವುದು ಏನು ಮಾಡುವುದೆಲ್ಲವೂ ಕೂಡ ಅದರಲ್ಲೆಲ್ಲ ಕೂಡ ನಮಗೆ ಬೇಸರ ಸರ್ವಥಾ ಬರ್ತಾ ಇಲ್ಲ. ಅದಕ್ಕೆ ಅಂದ್ರು ಇದು ದೇವರಿಗೆ ಅಂತ 2 ಗಂಟೆ ಇತ್ತು, ಇದು ನನಗೆ ಅಂತ ಇಡುವುದು ತೆಗೆದು ಬಿಡಿ, ಮಧ್ಯೆ ಒಂದು ಕೋಲು ಇಟ್ಟಿದ್ದೀರಲ್ಲ ಆ ಕೋಲು ತೆಗೆದು ಬಿಡಿ, ಎಲ್ಲ ದೇವರಿಗೆ ಅಂತ ಹೇಳಿಬಿಡಿ. ಹೇಗೆ ಅಂದರೆ ಹೆಚ್ಚು ಕಷ್ಟ ಏನೂ ಇಲ್ಲ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಿಮ್ಮಿಂದಾಗುವ ಸಕಲ ಕರ್ಮಗಳೇನಿವೆ ಆ ಕರ್ಮಗಳಲ್ಲಿ ಭಗವಂತನ ಚಿಂತನೆ ಮಾಡಿ. ಅದು ಹೇಗೆ ಅಂದರೆ ಪದಾರ್ಥಗತ ಭಗವದ್ ರೂಪಗಳನ್ನ ನೆನೆದು, ಇಂದ್ರಿಯದಲ್ಲಿರುವ ಭಗವದ್ ರೂಪವನ್ನು ನೆನೆದು, ಪದಾರ್ಥವನ್ನ ಸ್ವೀಕಾರ ಮಾಡುವಾಗ ಒಳಗಿರುವ ಸ್ವಾಮಿಗೆ ನಿನ್ನ ರೂಪಗಳು ನಿನಗರ್ಪಿತವಯ್ಯ ಅಂತ ಹೇಳಿ ತಗೊಳ್ಳಿ. ಹಾಲಿನಲ್ಲಿ ಎಷ್ಟು ರೂಪಗಳು, ಕ್ಷೀರಗತ ರಥರೂಪಗಳು 354 ದಾಸರಾಯರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಅದು ಹೇಳುತ್ತೇವೆ, ಹೇಳೋ ಕಾಲಕ್ಕೆಲ್ಲ ಇರುತ್ತೆ, ಮಾಡೋ ಕಾಲಕ್ಕೆ ಬರಲ್ಲ. ಹಾಗಾದ್ರೆ ಹಾಲು ಕುಡಿಯುವಾಗ ಹಾಲಿನೊಳಗಿರುವ ಭಗವದ್ ರೂಪಗಳನ್ನ ನೆನೆದು ಸ್ವೀಕಾರ ಮಾಡಿದರೆ ಅದು ಹಾಲು ಕುಡದದ್ದಾಯಿತು, ಸುಖವೂ ಪಟ್ಟದ್ದಾಯಿತು, ಹಾಲಿನೊಳಗಿರುವ ಭಗವದ್ ರೂಪವೂ ನೆನೆದದ್ದಾಯಿತು. ಹೀಗೆ ಹೆಜ್ಜೆ ಹೆಜ್ಜೆಗೆ ನಾವೇನು ಸುಖ ಪಡುತ್ತೇವೆ, ತಿರುಗುತ್ತೇವೆ, ಮಾತಾಡುತ್ತೇವೆ, ಅಲ್ಲಲ್ಲಿ ಅಲ್ಲಲ್ಲಿ ಇರುವ ದೇವರ ರೂಪಗಳನ್ನ ಅಲ್ಲಲ್ಲಿ ಭಗವಂತನಿಗೆ ಆ ಸುಖ ಕೊಟ್ಟಾಗ ಸುಖಪಟ್ಟು ದೇವರಿಗೆ ಅರ್ಪಣೆ ಮಾಡುವುದೇ ದೊಡ್ಡ ಯಜ್ಞ ಅಂದ್ರು. ಅದನ್ನೇ ದಾಸರು ಸತತ ಹೇಗೆ ಹೇಗೆ ಮಾಡಬೇಕು, ಬೆಳಿಗ್ಗಿಂದ ರಾತ್ರಿವರೆಗೂ, ರಾತ್ರಿಯಿಂದ ಮಾರನೇ ದಿವಸ ಬೆಳಗ್ಗೆವರೆಗೂ, ನೀವು ನಿತ್ಯವೂ ನಾವು ಸಂಕಲ್ಪ ಮಾಡುತ್ತೇವೆ ಸ್ವಾಮಿ ಇವತ್ತು ಬೆಳಗ್ಗಿನಿಂದ ನಾಳೆ ಬೆಳಗ್ಗಿನವರೆಗೂ ಮಾಡತಕ್ಕಂತಹ ಸಕಲ ಕರ್ಮಗಳು ಎಲ್ಲವೂ ನಿನ್ನ ಪೂಜೆ ಆಗಲಿ ಹರಿಯೇ. ಮಾರನೇ ದಿವಸ ಬೆಳಿಗ್ಗೆ ನಿನ್ನೆ ಬೆಳಗ್ಗಿನಿಂದ ಇವತ್ತಿನ ಬೆಳಗ್ಗಿನವರೆಗೂ ನೀನು ನನ್ನೊಳಗೆ ನಿಂತು ಮಾಡಿಸಿದ್ದು ನಿನಗರ್ಪಿತ ಅಂತ ಹೇಳಿಬಿಡುತ್ತೇನೆ, ಅಷ್ಟು ಸಾಕು ಅಂತ ಕೇಳಿದ್ರು. ಯಾಕೆಂದ್ರೆ ಗೃಹಸ್ಥನಾದವ ಒಬ್ಬ ಸತತ ಗೃಹಸ್ಥ ಅಂದ್ರೆ ಈ ಹೆಂಡತಿ ಮಕ್ಕಳು ಅಂತಲ್ಲ, ಜೀವಿ ಅವನನ್ನು ಸಹಜ ಗೃಹಸ್ಥ ಅಂತ ಕರೀತಾರೆ. ಹುಟ್ಟಿದ ಕೂಡಲೇ ಗೃಹಸ್ಥನಾಗ್ತಾನೆ. ಹೇಗೆ ಅಂದ್ರೆ ಅವನ ಹೆಂಡತಿ ಶ್ರದ್ಧಾ ಪತ್ನಿ ಅಂತ ಹೇಳ್ತಾರೆ. ಜೀವನಿಗೆ ಶ್ರದ್ಧೆಯೇ ಪತ್ನಿ, ಆ ಪತ್ನಿಯನ್ನ ಕಟ್ಟಿಕೊಂಡೇ ಹುಡುತಾನೆ. ಹುಟ್ಟಿದ ಕೂಡಲೇ ಯಜ್ಞ ಶುರುವಾಗುತ್ತೆ ಅವನ ಯಜಮಾನ. ಆದ್ದರಿಂದ ಈ ಯಜಮಾನನಾದವ ನಿತ್ಯವೂ ಕೂಡ 7 ರೀತಿಯಾದ ಅನ್ನಗಳನ್ನ ಕೊಡಬೇಕು. ಅದನ್ನೇ 7 ವಿಧದನ್ನವ ತಿಳಿದು ಕೋವಿದ ರಹಸ್ಯದಿಂದರಿ ಅಂತ ತಿಳಿಸಿಕೊಡ್ತಾರೆ. ಆ ರೀತಿಯಲ್ಲಿ ನಿತ್ಯವೂ ಕೂಡ ನಾವು 7 ರೀತಿಯಾದ ಅನ್ನವನ್ನ ಕೊಡಬೇಕು. ಆ ಅನ್ನ ಯಾವ್ದು ಯಾವುದು ಅಂದ್ರೆ, ಸ್ವಾಹಾಕಾರದಿಂದ ದೇವತೆಗಳಿಗೆ, ಸ್ವಧಾಕಾರದಿಂದ ಪಿತೃಗಳಿಗೆ, ನಂತರ ಅನ್ನ ಫಲ ಜಲ ಮೊದಲಾದ್ರು ಬಂದ ಅತಿಥಿಗಳಿಗೆ, ನಂತರ ಜಲ ತೃಣ ಮೊದಲಾದವೆಲ್ಲ ಪಶುಪಕ್ಷಾದಿಗಳಿಗೆ ಕೊಡಬೇಕು. ಇದು 4 ರೀತಿಯಾದ ಅನ್ನ ಆದರೆ, ಇನ್ನ 3 ರೀತಿಯಾದ ಅನ್ನ ಅನಿಲನೊಳಗಿರುವ ದೇವನಿಗಿದ ಅನ್ನವೆಂದರ್ಪಿಸು ಅಂತಾರೆ. ಅನಿಲನೊಳಗಿರುವ ವಾಯುದೇವರೊಳಗಿರುವ ದೇವರಿಗೆ ಅನ್ನವೆಂದು ಕೊಡಬೇಕಂತೆ. ಯಾವುದನ್ನ ಅಂದರೆ, ನಾವು ನಿತ್ಯವು ದೇವರು ನಮ್ಮಿಂದ ಮಾಡಿ ಮಾಡಿಸುವ ಮಾನಸಿಕ ವಾಚಿಕ ಕಾಯಿಕ ಸಕಲ ಕರ್ಮಗಳನ್ನ ದೇವರ ಪಾದಕ್ಕೆ ನಾವು ಅರ್ಪಣೆ ಮಾಡಬೇಕು, ಇದು ನಿನಗೆ ಅನ್ನ ಅಂತ.
ಇಲ್ಲಿ ನೋಡಿ, ದೇವರಿಗೆ ಅನ್ನ ಅಂತ ಅರ್ಪಣೆ ಮಾಡಬೇಕಾದ್ರೆ ಆ ಕರ್ಮಗಳು ಅನ್ನ ಹೇಗೆ ಸಮರ್ಪಣೆ ಮಾಡಬೇಕು? ಇವತ್ತು ಬೆಳಿಗ್ಗಿನಿಂದ ನಾಳೆ ಬೆಳಿಗ್ಗಿನವರೆಗೂ ಕೊಡುವುದಲ್ಲ ನಿನಗೆ ಅಂತ ಹೇಳಿ ಮಾರನೇ ದಿನ ಬೆಳಿಗ್ಗೆ ಕೊಟ್ರೆ ಇದು ಹೇಗಿರುತ್ತೆ ಅಂದ್ರೆ, ನಮ್ಮನ್ನು ಯಾರಾದ್ರೂ ಮನೆಗೆ ತರೆದರು, ಕೂಡಿಸಿಟ್ಟು ಇವತ್ತು ಬೆಳಿಗ್ಗಿನಿಂದ ರಾತ್ರಿವರೆಗೂ ಮಾಡತಕ್ಕಂತ ಹಾಲು ಫಲ ಊಟ ಎಲ್ಲ ನಿಮಗೆ ಎಂದು ಸಂಕಲ್ಪ ಮಾಡಿದ್ರು, ಎಲ್ಲ ಮುಂದೆ ತಂದಿಟ್ರು, ಆದ್ರೆ ತಿನ್ನೋದು ಬೇಡ ಅಂತ ಪಕ್ಕಕ್ಕೆ ಇಟ್ಟಿದ್ರು. ಮಾರನೇ ದಿನ ಬೆಳಿಗ್ಗೆ ಎಲ್ಲ ಮುಂದಿಟ್ಟು ತಿಂದುಬಿಡಿ ಅಂತ ಹೇಳಿದ್ರು. ಅದು ಹೇಗಾಗಿರುತ್ತೆ? ಹಾಗೆ ಆಗುತ್ತೆ. ದೇವರಿಗೂ ಕೂಡ ಒಂದು ಸಲ ಸಂಕಲ್ಪ ಮಾಡಿ ಮಾರನೇ ದಿನ ಘಟ್ಟಾಪನ ಬಿಡುವುದಲ್ಲ, ದಾಸರಾಯ ಪಟ್ಟ ಉತ್ತ ಕೊಡ್ತಾರೆ. ಕಾಲ ಕಾಲದಲ್ಲಿ ಏನೇನು ಕರ್ಮಗಳಾಗುತ್ತೆ ಆಗಾಗ ಆಗಾಗ ದೇವರಿಗೆ ಬಿಸಿ ಬಿಸಿಯಾಗಿ ಅನ್ನ ಅಂತ ಅರ್ಪಣೆ ಮಾಡಬೇಕು. ಅವಾಗೇನಾಗುತ್ತೆ, ಆ ಕರ್ಮಗಳೊಳಗೆ ಆ ಕರ್ಮ ಮಾಡುವಾಗ ಪದಾರ್ಥಗಳೊಳಗೆ ಭಗವದ್ ರೂಪ, ಇಂದ್ರಿಯಗಳಲ್ಲಿ ಭಗವದ್ ರೂಪ, ಮಾಡಿದ ಕರ್ಮಗಳಲ್ಲಿ ಭಗವದ್ ರೂಪ ನೆನೆದು ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಪೂರ್ವಕ ಇದನ್ನ ನಾವು ದೇವರಿಗೆ ಅರ್ಪಣೆ ಮಾಡಬೇಕು. ಇದೇ ದೊಡ್ಡ ಸಾಧನೆ ಅಂದ್ರು. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅದನ್ನ ಮಾಡ್ತಾ ಬರಬೇಕು. ಅವಾಗ ನಮಗನ್ಸುತ್ತೆ ಇದೆಲ್ಲ ನಮಗೆ ಕೇಳಲಿಕ್ಕೆ ಮಾತ್ರ ಅಧಿಕಾರ, ಮಾಡ್ಲಿಕ್ಕಲ್ಲ, ಇದೆಲ್ಲ ದೇವತೆಗಳು ಮಾಡ್ತಾರೆ. ಆ ರೀತಿ ಸ್ಮರಣೆ ನಮಗಾಗುತ್ತಾ ಅಂದ್ರೆ, ನಮಗೆ ಆಗದಿದ್ರೆ ದಾಸರಾಯರು ನಮಗೆ ಹರಿಕಥಾಮೃತ ಸಾರದಲ್ಲಿ ಶಾಸ್ತ್ರದಲ್ಲಿ ನಮ್ಮ ಪಾಲಿಗೆ ಯಾಕೆ ಕೊಡ್ತಾರೆ? ದೇವತೆಗಳಿಗೆ ಕೊಟ್ಟು ಕೆಳಗೆ ಏನೂ ಇಲ್ಲ, ಬರೀ ಒಂದು ಚಿಕ್ಕ ಪುಸ್ತಕ ಯಾವುದು ಬಿಸಾಡ್ತಾ ಇದ್ರು. ಇದೆಲ್ಲ ನಮ್ಮ ಕೈಗೆ ಕೊಟ್ಟಿದ್ದಾರೆ ಅಂದ್ರೆ ನಾವು ಚಿಂತನೆ ಮಾಡಲೇಬೇಕು. ಇದು ನಾವು ಉಪಾಸನೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ, ದೇವತೆಗಳಿಗೆ ಉಪಾಸನೆ ಮಾಡ್ಲಿಕ್ಕೆ ಅಧಿಕಾರ. ನಾವು ಮಾಡುವುದಕ್ಕೆ ಉಪಾಸನೆ ಅಂತ ಬೋರ್ಡ್ ಕೊಡೋದೇ ಬೇಡ. ಅದು ನಾವು ಉಪಾಸನೆ ಅಲ್ಲವೇ ಅಲ್ಲ, ಬಿಟ್ಟು ಬಿಟ್ಟು ಚಿಂತನೆ, ಇದನ್ನ ಉಪಾಸನೆ ಅಂತ ಕರೀಲೇಬಾರದು. ಚಿಂತನೆ ಮಾಡ್ಲಿಕ್ಕೆ ಅಧಿಕಾರವಿದೆ ಅಂತ ಆಚಾರ್ಯರು ಛಾಂದೋಗ್ಯದಲ್ಲಿ ಸ್ಪಷ್ಟವಾಗಿ ಕೊಟ್ಟೇ ಕೊಟ್ಟಿದ್ದಾರೆ. ಅಂದ್ರೆ ಈ ರೀತಿ ಭಗವದ್ ರೂಪಗಳನ್ನ ಬಿಟ್ಟು ಬಿಟ್ಟು ನೆನೆಯಲಿಕ್ಕೆ ಅಧಿಕಾರ ಇದೆ. ಏಕ ಪ್ರಕಾರ ಧ್ಯಾನಂಗತರಾಗಿ ಮಾಡತಕ್ಕಂತಹ ಉಪಾಸನೆ ದೇವತೆಗಳಿಗೆ ಮಾತ್ರ ಸಾಧ್ಯ ಅಂದ್ರು. ಸರಿಯಪ್ಪ, ಆದರೆ ನಾವು ಬಿಟ್ಟು ಬಿಟ್ಟು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಪ್ರತಿಯೊಂದು ಕರ್ಮ ಮಾಡುವಾಗ ನಿನಗರ್ಪಿತ ನಿನಗರ್ಪಿತ ನೀ ಮಾಡಿಸಿದ್ದು ಅಂತ ಒಳಗೆ ಒಂದು ಮಿಡಿತ ಇಟ್ಟುಕೊಂಡೇ ಎಲ್ಲಾ ಕೆಲಸ ಮಾಡಿದರೆ ಅದು ದೊಡ್ಡ ಸಾಧನೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಇದನ್ನೇ ಅಧ್ಯಾತ್ಮ ರಸರಂಜನೆಯಲ್ಲಿ ಮಾದನೂರು ವಿಷ್ಣುತೀರ್ಥ ಗುರುಸಾರ್ವಭೌಮರು ತಾವು ಅನುಷ್ಠಾನ ಮಾಡಿದ್ದು ಜೀವನದಲ್ಲಿ, ಬೆಳಿಗ್ಗೆದ್ದು ಪಾದ ತೊಳೆಯೋದು, ಮುಖ ತೊಳೆಯೋದು, ಕೈ ತೊಳೆಯೋದು ಮೊದಲುಕೊಂಡು ರಾತ್ರಿ ಮಲಗುವ ಪರ್ಯಂತ ಪ್ರತಿಯೊಂದು ಕರ್ಮ ಎಳೆ ಎಳೆಯಾಗಿ ಬಿಡಿಸಿ ಅದನ್ನು ದೇವರಿಗೆ ಅರ್ಪಣೆ ಮಾಡುವ ಕ್ರಮ ಹೇಗೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಇನ್ನ ಹೇಳುತ್ತಾರೆ, ಈ ರೀತಿ ನೀವು ಹೇಳಿದಿರಲ್ಲ, ಬೆಳಿಗ್ಗಿನ ರಾತ್ರಿವರೆಗೂ ನಮ್ಮ ಶರೀರದ ಸುತ್ತೂ ಇರುವ ಭಗವದ್ ರೂಪ ಏನಿದೆ ಆ ರೂಪಕ್ಕೇನೆ ಇದು ಷೋಡಶ ಉಪಚಾರ ಅಂತ ಹೇಳಿ ಮಾಡುವ ಕ್ರಮ ಹೇಳಿಕೊಟ್ಟಿದ್ದೀರಲ್ಲ ಅಧ್ಯಾತ್ಮ ರಸರಂಜನೆಯಲ್ಲಿ. ಈ ನಮ್ಮ ಜೀವನದ ಪ್ರತಿಯೊಂದು ಕರ್ಮವನ್ನ ದೇವರಿಗೆ ಪೂಜಾ ಪೂಜಾ ಅಂತ ಆಗಾಗ ಆಗಾಗ ಪ್ರತಿಯೊಂದು ಎಳೆ ಎಳೆಯಾಗಿ ಬಿಡಿಸಿ ಅರ್ಪಣೆ ಮಾಡುವುದೇ ಇದನ್ನ ನೀವು ಹೇಳಿದ್ದೀರಿ. ಇದಕ್ಕೆ ಏನು ಹೆಸರು ಅಂದ್ರೆ ಬಿಂಬ ಪೂಜನ ಅಂತ ಹೇಳ್ತಾರೆ. ಇದು ಬಿಂಬ ಪೂಜಾ ಅಂತ ಕರೀತಾರೆ. ಸರಿ, ಬಿಂಬ ಪೂಜಾ ಅಂತ ಕರೆದಿದ್ದೀರಾ ಹೇಳಿದ್ದೀರಾ, ನಾವು ಮಾಡಲ್ಲ, ನಮ್ಮ ಪಾಡಿಗೆ ನಾವು ನಿತ್ಯ ಮಾಡತಕ್ಕಂಥ ಇದೇ ಮಾಡುತ್ತೇವೆ, ಏನು ದೇವರು ನಮ್ಮನ್ನು ಅನುಗ್ರಹ ಮಾಡಲ್ಲೇನು? ನೀವು ಹೇಳಿದಂತ ಇದನ್ನೇ ಮಾಡಬೇಕು ಅಂದ್ರೆ ಹೇಳುತ್ತಾರೆ, ಬಿಂಬ ಪೂಜನ ನಂತರ ನಟ ಮುಕ್ತಿ ರಸ್ತಿ ಕಸ್ಯಚಿತ್ ಅಂತ ಹೇಳಿಬಿಡುತ್ತಾರೆ. ಇಂಥ ಬಿಂಬ ಪೂಜನೆ ಅದು ಚಿಂತನೆ ಮಾಡದಿದ್ದರೆ ಯಾರಿಗೂ ಮುಕ್ತಿ ಎಂಬುದು ಸಿಗುವುದಿಲ್ಲ ಅಂತ ಸ್ಪಷ್ಟವಾಗಿ ಉತ್ತರ ಕೊಡ್ತಾ ಇದ್ದಾರೆ. ಆದ ಕಾರಣದಿಂದ ಇಲ್ಲಿ ಮಖವನ್ನೇ ಮಾಡುವುದು ಅಂತ ಏನು ದಾಸರಾಯರು ಹೇಳಿದ್ರು ಇದನ್ನೇ ಹೇಳ್ತಾ ಇದ್ದಾರೆ. ನಮ್ಮ ಶರೀರ ಸುತ್ತು ತನ್ನ ರೂಪ ಬಿಟ್ಟು ನಿಂತ ವಿರಾಟ್ ರೂಪಿ ಭಗವಂತ ಏನಿದ್ದಾನೆ ಅವನನ್ನ ನೆನೆದು ಅವನಿಗೆ ನಾವು ತಿನ್ನುವ ಕುಡಿಯುವ ಮೂಸಿ ನೋಡುವ ಏನೇನ್ ಪದಾರ್ಥಗಳು ಸಕಲ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳು ಏನಿವೆ ಅವುಗಳ ಮೂಲಕ ನಾವು ಪಡೆಯುವಂತಹ ಸುಖವೇನಿದೆ ಅದು ಆತನಿಗೆ ಹೇಳುತ್ತಾರೆ. ಅನುಭವಿಪ ವಿಷಯ ಜಾಲ ಹರಿಗೆ ಷೋಡಶ ಉಪಚಾರವೆಂದನು ಅಂತ. ಆ ರೀತಿಯಲ್ಲಿ ಆ ಭಗವಂತನಿಗೆ ನಮ್ಮ ಜೀವನದಲ್ಲಿ ಬೆಳಿಗ್ಗಿಂದ ರಾತ್ರಿವರೆಗೂ ಸಕಲ ಕರ್ಮಗಳನ್ನ ಅರ್ಪಣೆ ಮಾಡುವುದೇ, ಅಲ್ಲಲ್ಲಿ ಸುಖ ಪಡುವುದು, ಆ ಪಟ್ಟ ಸುಖ ದೇವರಿಗೆ ಅರ್ಪಣೆ ಮಾಡುವುದು, ಇದೇ ದೊಡ್ಡ ಸಾಧನ ಅಂದ್ರು. ಆ ಸಾಧನೆಗೆ ದೇವರಿಗಿಷ್ಟು ನಮಗಿಷ್ಟು ಅಂತ ತೆಗೆದಿರೋರು ಬೇಕಾಗಿಲ್ಲ. ಇಡೀ ಜೀವನವೇ ತೆರೆದಾಡಿದ್ದು ತಿಂದದ್ದು ಎಲ್ಲವೂ ಕೂಡ ದೇವರ ಪೂಜೆ ಆಗುತ್ತೆ. ಇನ್ನೊಂದು ಕಡೆ ದೇವರಿಗೆ ಅಂತ ದೇವರ ಮನೆಯಲ್ಲೇ ಕೂತು ಮಿಕ್ಕವರೆಲ್ಲ ಬೈತಾ ಇರೋದು, ಯಾವ ದೇವರ ಮನೆಯಲ್ಲಿ ಕೂತಿರ್ತಾನೆ, ಯಾವ ಕೆಲಸ ಮಾಡೋದಿಲ್ಲ, ಅದು ಹೋಗಲ್ಲ ಇದು ಹೋಗಲ್ಲ ಅಂತ ಯಾವ ಮಾತು ಬೇಕಾಗಿಲ್ಲ. ಏನು ಶಾಸ್ತ್ರ ಪ್ರಕಾರ ಹೇಳಿದ್ದಾರೆ, ಚೂರು ದೇವರ ಪೂಜಾರಿಗಳು ಯಾವುದು ನಮ್ಮ ವಿಧಿಗೆ ಇವೆಯೋ ಅವೆಲ್ಲವೂ ಬಿಡದೆ ಮಾಡಿಬಿಡೋದು. ಆದರೆ ಪ್ರಧಾನವಾಗಿ ಜ್ಞಾನದಿಂದ ಈ ಮೂರ್ತಿಯನ್ನ ಅರ್ಚನೆ ಮಾಡುವುದರಲ್ಲೇ ಹೆಚ್ಚಿನ ಕಾಲ ಆ ಭಗವಂತನ ಪೂಜೆಯಲ್ಲಿ ಕಳೆಯಿರಿ ಅಂತ ಹೇಳುತ್ತಾ ಇಷ್ಟನ್ನು ಒಂದು ಶಬ್ದದಿಂದ ಹೇಳ್ತಾ ಇದ್ದಾರೆ. ಮಖವನ್ನೇ ಮಾಡುವುದು, ಮಖ ಅಂದ್ರೆ ಯಜ್ಞ. ಯಾವ ಯಜ್ಞ? ನಮ್ಮ ಶರೀರ ಸುತ್ತು ಇರುವ ಬಿಂಬರೂಪಿ ಭಗವಂತ ನಮ್ಮ ಶರೀರ ಸುತ್ತು ವಿರಾಟ್ ರೂಪಿಯಾಗಿ ನಿಂತಿದ್ದಾನಲ್ಲ, ಇವನಿಗೆ ಬೆಳಿಗ್ಗಿನಿಂದ ರಾತ್ರಿವರೆಗೂ ಸಕಲ ಕರ್ಮಗಳನ್ನ ಪಟ್ಟ ಸುಖವನ್ನ ಎಲ್ಲವನ್ನು ಆತನ ಪದಾರದಿಂದ ತರ್ಪಣೆ ಮಾಡುವುದೇ, ಕಾಲ ಕಾಲದಲ್ಲಿ ನೆನೆದು ನೆನೆದರ್ಪಣೆ ಮಾಡುವುದೇ ಇದು ಯಜ್ಞ ಅಂದ್ರು. ಇದು ಸಾಧ್ಯವ ಅಂದರೆ ದೃಷ್ಟಾಂತ ಒಂದು ಕೊಡಬೇಕು. ಒಬ್ಬರು ಮಡಿ ಹೆಂಗಸು ಪಾಪ ಮನೆಯಲ್ಲಿ ಮೂಲೆಯಲ್ಲೇ ಕೂತಿರುವುದು, ಆಕೆಗೆ ಬೇರೆ ಪ್ರಪಂಚ ಇಲ್ಲ, ಎಲ್ಲಿಗೂ ಹೋಗಲ್ಲ, ಕೈಲಾಗಲ್ಲ. ಆಕೆನ ನಾವು ನೋಡಿದ್ವು, ಆ ಯಾರೋ ಅಲ್ಲ, ನಮ್ಮ ಅಜ್ಜಿಯೇ, ತಂದೆಯ ತಾಯಿ. ಆಕೆ ಹೆಜ್ಜೆ ಹೆಜ್ಜೆಗೂ ಏನೊಂದು ಕೆಲಸ ಮಾಡಿದ್ರು ಕೃಷ್ಣ ನಿನಗರ್ಪಿತ, ತಂಬಿಗೆ ಆಚೆ ಇಟ್ಟರು ಕೃಷ್ಣ ನಿನಗರ್ಪಿತ, ಅಲ್ಲಿಂದ ಹೋಗಿ ಬಂದ್ರು ಕೃಷ್ಣ ನಿನಗರ್ಪಿತ, ಊಟ ಮಾಡಿದ್ರು ಕೃಷ್ಣ ನಿನಗರ್ಪಿತ. ಆಗ ನಾವೆಲ್ಲ ಕೇಳುವುದು ಇಷ್ಟು ತರ ಕೃಷ್ಣಾರ್ಪಣೆ ಕೃಷ್ಣಾರ್ಪಣೆ ಅಂಬುದು ಒಂದೇ ಸಲ ಅಂದ್ಬಿಟ್ರೆ ಸಾಕಲ್ಲ, ಸುಮ್ಮನೆ ಆಕೆ ಪದೇ ಪದೇ ಹೆಜ್ಜೆ ಹೆಜ್ಜೆಗೆ ಹೇಳ್ತೀಯ ಅಂದಾಗ ಆಕೆ ನನಗೆ ಕೊಟ್ಟ ಉತ್ತರ ಇಷ್ಟು, ಇದು ನಮಗೆ ಗುರುಗಳು ಹೇಳಿಕೊಟ್ಟ ಉಪಾಸನೆ ಅಪ್ಪ, ಇದು ವಿಶೇಷ ಚಿಂತನೆ, ಇದರಿಂದಲೇ ಮೋಕ್ಷ, ಇದು ದೇವರಿಗೆ ಅನ್ನ, ಅದರಿಂದ ಇದು ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನೆನಪಿಟ್ಟುಕೊಂಡು ಇದೇ ದೊಡ್ಡ ಸಾಧನೆ ಅಂತ ತಿಳಿದು ನನ್ನ ಜೀವನದಲ್ಲಿ ಮೂಲೆಯಲ್ಲಿ ಕೂತು ಮಾಡುತ್ತಾ ಇದ್ದೇನೆ ಅಂತ ಆಕೆ ತಿಳಿಸಿದ್ಲು. ಈ ಜ್ಞಾನ ನನಗಿದ್ರೆ ಅವಾಗ ಎಷ್ಟು ಸಂತೋಷ ಪಡುತ್ತಿದ್ದು, ನನಗೆ ಗೊತ್ತಿದ್ದಿಲ್ಲ, ಏನೋ ಅಂದುಕೊಂಡೆ, ಈಗ ಗೊತ್ತಾಗ್ತಾ ಇದೆ ಆ ಪ್ರಾಣಿ ಎಂಥ ರೀತಿಯಲ್ಲಿ ಸಾಧನೆ ಮಾಡಿದ್ದು ಅಂತ. ಅದನ್ನೇ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ, ಮಖವನ್ನೇ ಮಾಡುವುದು. ಯಜ್ಞ ಮಾಡಬೇಕು ನಾವು ದೇವರಿಗೆ, ಎಲ್ಲಾ ಕರ್ಮಗಳನ್ನ ಪದೇ 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 ಅವನನ್ನೇ ನೆನೆದು ಅವನನ್ನೇ ನೆನೆದು ಅರ್ಪಣೆ ಮಾಡಬೇಕು, ಇದೇ ದೊಡ್ಡ ಯಜ್ಞ. ಆದರೆ ಆ ಯಜ್ಞ ಮಾಡುವ ಕಾಲಕ್ಕೆ ಹೇಗೆ ಮಾಡಬೇಕು ಅಂದ್ರೆ ಮರ್ಮವ ನೀನರಿತು, ಮರ್ಮವರಿತು ಮಾಡಬೇಕಂತೆ. ಏನಾ ಮರ್ಮ? ಯಜ್ಞ ಮಾಡುವ ಕಾಲಕ್ಕೆ ಮರ್ಮವೇನು? ಒಂದು ಕಡೆ ನೋಡೋಣ. ಒಬ್ಬರು ಯಾವುದೋ ಯಜ್ಞ ಮಾಡ್ಲಿಕ್ಕೆ ಕೂತಿದ್ದಾರೆ, ಒಬ್ಬರು ಯಜ್ಞ ಮಾಡಲಿಕ್ಕೆ ಕೂತಿದ್ದಾರೆ. ಆ ಯಜ್ಞದಲ್ಲಿ ಎಲ್ಲ ಪದಾರ್ಥಗಳನ್ನ ಕಲಶ ವಸ್ತ್ರ ಎಲ್ಲ ಬಳಸ್ತಾ ಇದ್ದಾರೆ, ಅಲ್ಲಿ ತುಪ್ಪ ಅನ್ನ ಸಮಿತ್ತು ಸಕಲವನ್ನ ಬಳಸ್ತಾ ಇದ್ದಾರೆ, ಮಂತ್ರ ಪುರೋಹಿತರು ಹೇಳ್ತಾ ಇದ್ದಾರೆ, ಇವರ ತಂತ್ರವೂ ನಡೆಯುತ್ತಾ ಇದೆ, ಎಲ್ಲವೂ ಆಗ್ತಾ ಇದೆ. ಇನ್ನೊಂದು ಕಡೆ ಅವರಂತೇನೆ ಇನ್ನೊಬ್ಬರು ಹೋಮ ಮಾಡುತ್ತಾ ಇದ್ದಾರೆ, ಅವರು ಕೂಡ ಇದೇ ತರನೇ ಎಲ್ಲವೂ ಇಟ್ಟುಕೊಂಡು ಮಾಡುತ್ತಾ ಇದ್ದಾರೆ, ಅದೇ ಆಹುತಿ ಅದೇ ಎಲ್ಲವೂ ಮಾಡುತ್ತಾ ಇದ್ದಾರೆ. ಆದರೆ ಮೊದಲನೆಯವರಿಗೆ ಬಂದದ್ದು ಸ್ವರ್ಗ ಫಲ, ಎರಡನೆಯವರಿಗೆ ಬಂದದ್ದು ಶಾಶ್ವತವಾದಂಥ ಮೋಕ್ಷ ಫಲ. ಯಾಕಿಷ್ಟು ವ್ಯತ್ಯಾಸ? ಇಬ್ಬರು ಕೂಡ ಒಂದೇ ರೀತಿಯಾದ ಪದಾರ್ಥಗಳನ್ನೇ ಹೋಮ ಮಾಡಿದರಲ್ಲ, ಒಂದೇ ತಂತ್ರ ಒಂದೇ ಮಂತ್ರ ಒಂದೇ ವಸ್ತ್ರ ಒಂದೇ ಕಲಶ ಎಲ್ಲಾ ರೀತಿ ಒಂದೇ ಸೆಟಪ್ ಒಂದೇ ಇದು ಕಾಲಕ್ಕೆ. ಇವರಿಗೆ ಸ್ವರ್ಗಕ್ಕೆ ಹೋದ್ರೆ ಏನಾಗುತ್ತೆ? ಸ್ವಲ್ಪ ಕಾಲ ಇದ್ದು ಆ ಪುಣ್ಯ ನಮಗೆ ಸುಖ ಕೊಟ್ಟು ಅದು ಹಾಳಾಗಿ ನಮ್ಮನ್ನ ಕಳಗ ಬೀಳಾಕೊಟ್ಟೆ. ಕ್ಷಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ, ಆ ಪುಣ್ಯ ಹಾಳಾದಾಗ ಕಳಗೆ ಬಿದ್ದು ಹೋಗ್ತೇವೆ ನಾವು. ಅಂತ ಕಾಲಕ್ಕೆ ಈ ಹಾಳಾಗುವ ಪುಣ್ಯ ಒಬ್ಬರಿಗೆ ಬಂತು, ಹಾಳಾಗದ ಪುಣ್ಯ ಇನ್ನೊಬ್ಬರಿಗೆ ಬಂತು, ಒಂದೇ ರೀತಿ ಹೋಮ ಮಾಡಿದಾಗ. ಅದ್ಯಾಕೆ ವ್ಯತ್ಯಾಸ ಅಂದ್ರೆ ಎರಡನೆಯವರು ಚೂರು ಸೇರಿಸಿದ್ರು. ಏನು ಸೇರಿಸಿದ್ರು ಅಂದ್ರೆ ಅನುಸಂಧಾನ ಸೇರಿಸಿದ್ರು ಪದಾರ್ಥ ದೇವರಿಗೆ. ಮೊದಲನೆಯವರು ಅನ್ನ ತುಪ್ಪ ಸಮಿತ್ತು ಎಲ್ಲ ಕೊಟ್ಟರು, ಸ್ವಾಮಿ ನಿನಗರ್ಪಿತ ಅಂತ ಹೇಳಿದ್ರು, ಯಾವ ಲೋಪವೂ ಇಲ್ಲ. ಆದರೆ ಹೆಚ್ಚಿನ ಅನುಸಂಧಾನ ಮಾಡಲಿಲ್ಲ. ಯಾವ ಅನುಸಂಧಾನ ಮಾಡಬೇಕಾಗಿತ್ತು ಅಂದರೆ ದಾಸರಾಯರು ಹೇಳುತ್ತಾರೆ, ಅಪ್ರಾಪ್ತ ಮಹಿಮಗೆ ಪ್ರಾಪ್ತೋದಕವೇ ಅಪ್ರಾಕೃತ ಮಹಿಮೆಗೆ ಪ್ರಾಕೃತ ಗಂಧವೇ ಎಂದು ಕೇಳುತ್ತಾರೆ. ಅಂದರೆ ಇಲ್ಲಿ ಒಂದು ನಿಯಮ, ದೇವರಿಗೆ ನಾವು ಏನು ಕೊಟ್ಟರು ಅದು ಪುಷ್ಪ ಆದರೂ ಗಂಧ ಆದರೂ ನೀರಾದರೂ ಪದಾರ್ಥಗಳಾದರೂ ಆಹುತಿಯಾದರೂ ಏನು ಕೊಟ್ಟರೂ ಕೂಡ ಅಲ್ಲಲ್ಲಿರುವ ದೇವರ ರೂಪಗಳು ಸ್ವಾರ್ಥ ರೂಪಗಳಿರುತ್ತೆ, ಅವುಗಳನ್ನೇ ಭಗವಂತನಿಗೆ ಐಕ್ಯ ಚಿಂತನೆ ಮಾಡಬೇಕು. ಅದೇ ದೇವರಿಗೆ ಪದಾರ್ಥಗಳ ಸಮರ್ಪಣೆ, ಅದು ಯಜ್ಞ ಆಗಲಿ ಶ್ರಾದ್ದ ಆಗಲಿ ಯಾವುದೇ ಆಗಲಿ. ಅಲ್ಲಲ್ಲಿ ಬಂದ ಬ್ರಾಹ್ಮಣರಲ್ಲಿರುವ ಪಿತೃದೇವತೆಗಳಲ್ಲಿ ವಿಶ್ವೇ ದೇವತೆಗಳಲ್ಲಿರುವ ದೇವರಲ್ಲಿ ನಾವು ಕೊಟ್ಟ ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳನ್ನ ಐಕ್ಯ ಚಿಂತನೆ ಮಾಡುವುದೇ ಶ್ರಾದ್ದ. ಆ ಅಗ್ನಿಯಲ್ಲಿ ಇರತಕ್ಕ ಭಗವದ್ ರೂಪದಲ್ಲಿ ನಾವು ಕೊಟ್ಟ ಪದಾರ್ಥದಲ್ಲಿರುವ ಭಗವದ್ ರೂಪಗಳನ್ನ ಐಕ್ಯ ಅನುಸಂಧಾನ ಮಾಡುವುದೇ ಯಜ್ಞ. ಈ ಭಗವದ್ ರೂಪಗಳನ್ನ ಭಗವಂತನಿಗೆ ಅರ್ಪಣೆ ಮಾಡುವುದು ಎಂಬ ಥಂಬ್ ರೂಲ್ ಇದು ಯಾರಿಗೆ ಅರ್ಥ ಆಗಲ್ಲ. ಅವರು ಬರೀ ಪದಾರ್ಥಗಳನ್ನೇ ದೇವರಿಗೆ ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ ಅಂದರೆ ಪದಾರ್ಥಗಳ ಲಕ್ಷಣವೇನು? ಪದಾರ್ಥಗಳು ಹಾಳಾಗುವ ಸ್ವಭಾವ. ಹಾಳಾಗುವ ಪದಾರ್ಥ ದೇವರಿಗೆ ಕೊಟ್ಟರೆ ದೇವರು ಹಾಳಾಗುವ ಫಲವೇ ಕೊಡುತ್ತಾರೆ, ಪದಾರ್ಥಕ್ಕೆ ತಕ್ಕಂತ ಫಲ. ಮತ್ತೆ ಇವರೇನಂತ ಬೇರೆ ಪದಾರ್ಥ ಕೊಟ್ರೇನು? ಅಂದ್ರೆ ಅದೇ ಪದಾರ್ಥ ಕೊಟ್ಟರು ಪದಾರ್ಥದೊಳಗಿರತಕ್ಕಂಥ ಅಪರೂಪದ ಹಾಳಾಗದ ದೇವರ ರೂಪವನ್ನ ದೇವರಿಗೆ ಕೊಟ್ರು. ಆದ್ದರಿಂದ ಹಾಳಾಗದ ದೇವರ ರೂಪವನ್ನ ದೇವರಿಗೆ ಕೊಟ್ಟದ್ದರಿಂದ ಹಾಳಾಗದ ಪುಣ್ಯ ಬಂತವರಿಗೆ. ಅದಕ್ಕೆ ಹೇಳುತ್ತಾರೆ ದೇವರಿಗೆ ಏನು ಸಮರ್ಪಣೆ ಮಾಡಬೇಕಾದರೂ ಅಲ್ಲಿ ಭಗವದ್ ರೂಪಗಳನ್ನೇ ಚಿಂತನೆ ಮಾಡಬೇಕು, ಮಾಡಲೇಬೇಕು ಅಂತ ಹೇಳುತ್ತಾರೆ. ಹೇಗೆ ಅಂದರೆ ದೇವರ ಅಂದರೆ ಪದಾರ್ಥಗಳಲ್ಲಿ ಎಲ್ಲಾ ಕಡೆ ಕರ್ಮಗಳಲ್ಲಿ ಮಂತ್ರದಲ್ಲಿ ತಂತ್ರ ಏನೇನಿದೆ ಎಲ್ಲಾ ಕಡೆ ಕೂಡ ಭಗವದ್ ರೂಪಗಳು ಪುಂಖಾನುಪುಂಖವಾಗಿ ನಿಂತಿದೆ. ಅವುಗಳನ್ನ ಬಿಂಬಮೂರ್ತಿಗೆ ಅಥವಾ ಯಜ್ಞದಲ್ಲಿ ನಿಂತ ಮೂರ್ತಿಗೆ ಐಕ್ಯ ಚಿಂತನೆ ಮಾಡುವುದೇ ದೊಡ್ಡ ಯಜ್ಞ. ಅದು ಬಿಟ್ಟು ಪದಾರ್ಥಗಳನ್ನೇ ಸುರದರೆ ಇದನ್ನ ಷೋಡಶೀಕಾರರು ಸ್ಪಷ್ಟವಾಗಿ ಹೇಳುತ್ತಾರೆ, ಯಾವ ಜನ್ಮಕ್ಕೂ ಮೋಕ್ಷ ಅಂಬುದು ನಮಗೆ ಸಿಗಲ್ಲ, ಜುಜುಬಿ ಪುಣ್ಯಗಳೆಲ್ಲ ಸಿಗ್ತಾ ಬರುತ್ತೆ. ಬರೇ ಪದಾರ್ಥಗಳನ್ನ ದೇವರಿಗೆ ಕೊಟ್ಟು 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 ಅದಾಡಿದ್ದಕ್ಕೆ ಸರಿ ಅಂತ ದೇವರು ಚೂರು ಸ್ಥೂಲ ಪುಣ್ಯಗಳನ್ನ ಹಾಳಾಗುವ ಪುಣ್ಯಗಳು ಬರ್ತಾ ಇರುತ್ತೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಚೂರು ಸುಖ ಕೊಟ್ಟು ಮತ್ತು ನಮ್ಮನ್ನ ಕಳೆದು ಬೀಳಾಕುವಂತ ಪುಣ್ಯಗಳೇ ಬರ್ತಾ ಇರುತ್ತೆ. ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಆ ರೂಪಗಳನ್ನ ಚಿಂತನೆ ಮಾಡಿ ಇಲ್ಲಿ ಪ್ರಶ್ನೆ ಬರುತ್ತೆ, ಯಾವ ಯಾವ ರೂಪ ಯಾವ ಯಾವ ಪದಾರ್ಥದಲ್ಲಿ ಯಾವ ಯಾವ ಕರ್ಮದಲ್ಲಿ ಏನೇನಿದೆ ನಮಗೇನು ಗೊತ್ತು? ಬೇಡಪ್ಪ, ಗೊತ್ತಾಗೋದು ಬೇಡ, ಇಷ್ಟಂತೂ ಗೊತ್ತಾಯಿತಲ್ಲ, ಎಲ್ಲಾ ಕಡೆ ಭಗವದ್ ರೂಪಗಳಂತೂ ಇವೆ ಅಂತ ಗೊತ್ತಾಯಿತು. ಆ ಸ್ವಾಮಿಗೆ, ಸ್ವಾಮಿ ನನಗೆ ಈ ಕರ್ಮಗಳಲ್ಲಿ ಪದಾರ್ಥಗಳಲ್ಲಿ ಎಲ್ಲಾ ಕಡೆ ನಿನ್ನ ರೂಪಗಳು ಯಾವುದಿದೆ ಎಂಬುದು ಗೊತ್ತಿಲ್ಲ, ಆದರೆ ನೀನಿದ್ದೀಯಾ ಎಂಬುದು ಗೊತ್ತು. ನಿನ್ನ ರೂಪಗಳು ನೀನು ಸ್ವೀಕಾರ ಮಾಡಿಯಾ ಅಂದರೆ ಕರುಣಾಮಯ ಸ್ವೀಕಾರ ಮಾಡಿ ಅವುಗಳ ಆ ರೂಪಗಳ ಎಚ್ಚರ ಕೊಡುವಂತಹ ಗುರುಗಳನ್ನ ನನಗೆ ಸಂಧಾನ ಮಾಡುತ್ತಾನೆ. ಇದು ಈ ಸಾಧನೆಯ ರಹಸ್ಯ ಅಂತಾರೆ. ಹಾಗಾದರೆ ಮಖವನ್ನೇ ಮಾಡುವುದು ಮರ್ಮವ ನೀನರಿತು ಅಂದ್ರೆ ಯಾವ ಮರ್ಮ ಅದು? ಅಂದರೆ ಭಗವದ್ ರೂಪಗಳನ್ನು ಭಗವಂತನಿಗೆ ಕೊಡುವುದು. ಏನು ಬೆಳಗ್ಗಿನಿಂದ ತಿನ್ನುವುದು ತಿರುಗುವುದು ಕುಡಿಯುವುದು ಮಾತಾಡುವುದು ಏನು ಮಾಡುತ್ತೇವೆ ಅಲ್ಲಲ್ಲಿ ಅಲ್ಲಲ್ಲಿ ಭಗವದ್ ರೂಪಗಳು ಪುಂಖಾನುಪುಂಖವಾಗಿ ಪ್ರಕಟ ಆಗ್ತಾ ಬರುತ್ತೆ. ಇದನ್ನ ನಮ್ಮ ವಿಷ್ಣು ತೀರ್ಥರು ಷೋಡಶಿಯಲ್ಲಿ ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ ಒಂದೊಂದು ಇಂದ್ರಿಯದಿಂದ ಒಂದೊಂದು ಕೆಲಸ ಆಗಬೇಕಾದ್ರೆ ಎಷ್ಟೆಷ್ಟು ಭಗವದ್ ರೂಪಗಳು ಪುಂಖಾನುಪುಂಖವಾಗಿ ಪ್ರಕಟ ಆಗುತ್ತೆ ಎಂಬುದನ್ನ ತಿಳಿಸಿಕೊಟ್ಟು ಆ ರೂಪಗಳನ್ನ ಬಿಂಬನಿಗೆ ಐಕ್ಯ ಅನುಸಂಧಾನ ಮಾಡುವುದೇ ಕರ್ಮ ಸಮರ್ಪಣ ಎಂಬ ರಹಸ್ಯವನ್ನ ತಿಳಿಸಿಕೊಡುತ್ತಾರೆ. ಆ ರಹಸ್ಯ ಗೊತ್ತಿಲ್ಲದೆ ಎಷ್ಟು ಕಾಲ ಏನು ಕರ್ಮ ಮಾಡಿ ಬರೀ ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂದರೆ ಪದಾರ್ಥಗಳನ್ನೇ ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂತ ಬಂದರೆ ಹೇಗಿರುತ್ತೆ? ಯಾರಾದರೂ ನಮ್ಮ ಮುಂದೆ ಬಹಳ ಅಭಿಮಾನದಿಂದ ಬಂಗಾರದ ತಟ್ಟೆಯಲ್ಲಿ ಕಬ್ಬಿನ ಸಿಪ್ಪೆ ತಂದು ಬಹಳ ಆದರದಿಂದ ಚೂರು ತಿನ್ನಿ ಅಂತ ಕೇಳಿಕೊಂಡ್ರು ನಮಗೇನು ತಿನ್ಲಿಕ್ಕಾಗುತ್ತಾ? ತಿನ್ಲಿಕ್ಕಾಗಲ್ಲ. ಆದರೆ ನಾವು ಅವರು ಬಂಗಾರದ ತಟ್ಟೆಯಲ್ಲಿ ಸಿಪ್ಪೆಯನ್ನಾದರೂ ಕೂಡ ಆದರದಿಂದ ತಂದರಲ್ಲ, ಅದಕ್ಕೆ ಸಂತೋಷ ಕೊಟ್ಟವರಿಗೆ ಏನಾದರೂ ಒಳ್ಳೆಯದು ಕೊಟ್ಟು ಕಳಿಸ್ತೇವೆ. ಅದೇ ನಾವು ತಿನ್ನುವ ಪದಾರ್ಥವೇ ನಮಗಿಷ್ಟವಾದ ಪದಾರ್ಥವೇ ಬಂಗಾರದ ತಟ್ಟೆಯಲ್ಲಿ ಅವರು ತಂದುಕೊಟ್ರೆ ಹೊಟ್ಟೆ ತುಂಬಾ ತಿಂದು ಸಂತೋಷವಾಗಿ ಆಶೀರ್ವಾದ ಮಾಡುತ್ತೇವೆ. ಮೊದಲಿನವರಿಗೂ ಆಶೀರ್ವಾದ ಮಾಡಿದ್ದಾಯಿತು. ಯಾಕೆ? ನಾವು ತಿನ್ನಲಾದ ಪದಾರ್ಥ ಏನಿದೆ ಸಿಪ್ಪೆ ಅದನ್ನ ತಂದಿದ್ರು ಕೂಡ, ಅದು ನಾವು ತಿನ್ನದಿದ್ರು ಕೂಡ ಅವರು ತಂದ ಭಾವನೆ ಏನಿದೆ ಅದ ಅದನ್ನು ನಾವು ಸ್ವೀಕಾರ ಮಾಡಿದ್ದಾಯಿತು. ಆದರೆ ಇಲ್ಲಿ ನಾವು ತಿನ್ನುವುದನ್ನ ತಿಳಿದುಕೊಟ್ಟದ್ದಕ್ಕೆ ಅವರ ಮೇಲೆ ಇನ್ನಷ್ಟು ಅಭಿಮಾನ ಜಾಸ್ತಿ ಆಗುತ್ತೆ. ಇಲ್ಲಿ ಭಗವಂತ ಅಷ್ಟೇ ಹೇಳ್ತಾ ಇದ್ದಾನೆ, ನಾನು ಏನು ಸ್ವೀಕಾರ ಮಾಡುತ್ತೇನೆ ಅದನ್ನ ಜ್ಞಾನಪೂರ್ವಕವಾಗಿ ತಿಳಿದರ್ಪಣೆ ಮಾಡಿದರೆ ನನಗಾಗುವ ಸಂತೋಷ, ಅದು ತಿಳಿಯದೆ ನಾನು ತಿನ್ನದ ಪದಾರ್ಥವನ್ನ ನಾನು ತಿಂತೇನೆ ಅಂತ ತಿಳಿದುಕೊಟ್ಟರೆ ಅದೊಂದು ದೋಷ ಆಯಿತು. ಆದ್ದರಿಂದ ಅದನ್ನು ಕಡೆಗಣಿಸಿ ಕರುಣೆಯಿಂದ ಅಲ್ಲಿ ಭಾವನೆಯನ್ನು ಮಾತ್ರ ಸ್ವೀಕಾರ ಮಾಡುತ್ತೇನೆ ಅಂತ ಭಗವಂತ ಹೇಳುತ್ತಾನೆ. ಆದ್ದರಿಂದ ನಾವು ಭಗವಂತನಿಗೆ ಏನು ಕೊಡಬೇಕು, ಆ ಪದಾರ್ಥಗತ ನಮ್ಮ ನಮ್ಮ ಇಂದ್ರಿಯಗಳಿಂದ ಆದ ವ್ಯಾಪಾರಗಳಲ್ಲಿರತಕ್ಕ ಪದಾರ್ಥಗಳಲ್ಲಿರುವಂಥ ನಮ್ಮ ಮಾತುಗಳಲ್ಲಿರುವಂಥ ಎಲ್ಲಾ ಭಗವದ್ ರೂಪಗಳನ್ನ ಕಾಲ ಕಾಲಕ್ಕೆ ಇವನೇ ಮಾಡಿ ಮಾಡಿಸ್ತಾ ಇದ್ದಾನೆ. ಯಾವುದನ್ನ ಈ ಕರ್ಮಗಳನ್ನ, ಆ ಕರ್ಮಗಳಾಗಿರುವ ಭಗವದ್ ರೂಪಗಳೇ ದೇವರಿಗೆ ತುಪ್ಪ, ಅದೇ ಅನ್ನ, ಅದೇ ಸನ್ನಿತ್ವ ಅಂತ ತಿಳಿದು ಆಯಾ ಕರ್ಮಗಳಲ್ಲಿರುವ ಪ್ರಕಟ ಆಗುವಂತಹ ಭಗವದ್ ರೂಪಗಳನ್ನ, ಪದಾರ್ಥದಲ್ಲಿರುವ ಭಗವದ್ ರೂಪಗಳನ್ನ ಬಿಂಬಮೂರ್ತಿಗೆ ಕೈಜೋಡಿಸಿ ನಿನ್ನ ರೂಪಗಳು ನಿನಗೆ ದೇವತೆಗಳ ಅರ್ಪಣೆ ಮಾಡುತ್ತಾ ಇದ್ದಾರಯ್ಯ. ಇಲ್ಲಿ ನಾವು ಅರ್ಪಣೆ ಮಾಡೋದಲ್ಲ, ದೇವತೆಗಳ ಮುಖಾಂತರ ಹೋಗಬೇಕು. ದೇವತೆಗಳ ಅರ್ಪಣೆ ಮಾಡುತ್ತಾ ಇದ್ದಾರೆ ಎಂಬ ಚಿಂತನೆಯನ್ನು ನಾವು ಮಾಡಿದರೆ ಸಾಕು, ಸಕಲ ಪುರುಷಾರ್ಥಗಳು ಬರುತ್ತೆ, ದೊಡ್ಡ ಯಜ್ಞವಾಗುತ್ತೆ. ಹಾಗಾದರೆ ಮಖವನ್ನೇ ಮಾಡುವುದು ಮರ್ಮವ ನೀನರಿತು ಅಂತ ಹೇಳಿದರೆ ಈ ಮರ್ಮವನ್ನ ನಾವು ತಿಳಿಯಬೇಕಾಗುತ್ತೆ. ಆದ್ದರಿಂದ ಇನ್ನ ಮರ್ಮವ ನೀನರಿತು ಅಂದರೆ ಇನ್ನೊಂದರ್ಥವೂ ಹೇಳುತ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ಮರ್ಮಗಳಿವೆ. ಇಷ್ಟು ಮಾಡಿರುವಪ್ಪ ದೇವರೇ ಎಲ್ಲ ಮಾಡಿ ಮಾಡಿಸ್ತಾ ಇದ್ದಾರೆ ಅಂದ್ರೆ ವಿಶೇಷವಾಗಿ ದೇವರು ಏನು ನಮ್ಮಿಂದ ಮಾಡಿಸಿದ ಕರ್ಮಗಳನ್ನ, ಆ ಕರ್ಮಗಳನ್ನ ದೇವರಿಗೆ ಅರ್ಪಣೆ ಮಾಡುತ್ತಾ ಇದ್ದೇವು. ಅಲ್ಲೂ ಜ್ಞಾನ ಬಂತು, ಆ ಪದಾರ್ಥಗಳಲ್ಲಿ ನಮ್ಮ ಇಂದ್ರಿಯಗಳಲ್ಲಿ ಆ ಇಂದ್ರಿಯಗಳಿಂದ ನಡೆದ ವ್ಯಾಪಾರಗಳಲ್ಲಿ ಎಲ್ಲಾ ಕಡೆ ಭಗವದ್ ರೂಪಗಳೇ ಪುಂಖಾನುಪುಂಖವಾಗಿ ಬರ್ತಾ ಇವೆ, ಅವುಗಳನ್ನೇ ದೇವರಿಗೆ ಅರ್ಪಣೆ ಮಾಡುವುದೇ ನಿಜವಾದ ಯಜ್ಞ ಅಂತ ತಿಳಿದು ಕಾಲ ಕಾಲಕ್ಕೆ ಕಾಲ ಕಾಲಕ್ಕೆ ಅರ್ಪಣೆ ಮಾಡ್ತಾ ಬರ್ತಾ ಬಂದವು. ಆದರೆ ಇಲ್ಲಿ ಷೋಡಶಿಕಾರರು ಸ್ವಲ್ಪ ಎಚ್ಚರ ಕೊಡುತ್ತಾರೆ, ನೀವು ಸಾಧನಾ ಅಂತ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನು ಮಾಡ್ತಾ ಇದ್ದೀರಲ್ಲ, ಇಲ್ಲಿ ದೇವರನ್ನ ಮರೆತು ನಾನೇ ಮಾಡುತ್ತೇನೆ ಅಂತ ಈ ಎರಡು ರೀತಿ ಇದೆ ಮಾಡುವುದರಲ್ಲಿ. ನಾನೇ ಮಾಡುತ್ತೇನೆ ಎಂಬುದು ಒಂದು ವರ್ಗ ಚಿಂತನೆ, ನಮ್ಮ ತಲೆಯಲ್ಲಿ ಬರುವ ಆಲೋಚನೆ. ಇನ್ನೊಂದು ರೀತಿಯಾದ ಆಲೋಚನೆ ಏನು ಬರುತ್ತೆ ಅಂದ್ರೆ, ನಾನು ಚೂರು ಮಾಡುತ್ತೇನೆ ದೇವರು ಅನುಗ್ರಹ ಮಾಡಲಿ ಅಂತ. ಈ ನಾನೇ ಮಾಡುತ್ತೇನೆ ಅಂತ ಒಂದು ಆಲೋಚನೆ, ನಾನೂ ಮಾಡುತ್ತೇನೆ ಏನು ದೇವರು ಎಲ್ಲ ಮಾಡಿಸ್ತಾರಪ್ಪ ಆದ್ರೂ ನಾವೊಂದು ಚೂರು ಮಾಡಬೇಕಲ್ಲ ಅಂತ ಹೋಗ್ತೇವಲ್ಲ. ಆ ನಾವೊಂದು ಚೂರು ಮಾಡುವುದು ಅಂದ್ರೆ ದೇವರು ಮಾಡಿಸದೇ ಮಾಡ್ಲಿಕ್ಕಾಗುತ್ತೋ? ಹಾಗಾದ್ರೆ ಎಲ್ಲ ದೇವರೇ ಮಾಡಿಸುವಾಗ ನಾವೊಂದು ಚೂರು ಮಾಡುವುದು ಅಂದ್ರೆ ದೇವರಿಲ್ಲದೆ ಮಾಡುವುದು ಅಂತ ಕಲ್ಪನೆ ಯಾರಿಗೆ ಬರುತ್ತೆ? ಸಾಮಾನ್ಯವಾಗಿ ಹೇಳೋದಿದೆ, ನೀವೊಂದು ಚೂರು ಮಾಡಿ, ನೀವೊಂದು ಚೂರು ಮಾಡಿ, ದೇವರು ನಿಮ್ಗೆ ಅನುಗ್ರಹ ಮಾಡುತ್ತಾರೆ ಅಂತ. ಹೌದು, ಅದು ಕೇಳಿದಾಗ ಏನು ಬರುತ್ತೆ ತಲೆಗೆ ಸಾಮಾನ್ಯವಾಗಿ? ಹೌದಪ್ಪ ದೇವರೆಲ್ಲ ಎಲ್ಲ ಕೊಟ್ಟಿದ್ದಾರೆ ನನಗೆ, ಅದಕ್ಕೆ ನಾವೊಂದು ಚೂರು ನಮ್ಮ ಪ್ರಯತ್ನ ನಾವು ಮಾಡಿಬಿಟ್ರೆ ದೇವರು ಆತನ ಅನುಗ್ರಹ ಮಾಡಿಬಿಡ್ತಾನಪ್ಪ, ಇಷ್ಟು ಬರುತ್ತಲ್ಲ. ಅಲ್ಲಿ ನಾವು ನಮ್ಮ ಪ್ರಯತ್ನ ಮಾಡುವುದು ಅಂದ್ರೆ ಅರ್ಥ ಆಗುವುದೇನು ಅಂದರೆ, ನೋಡಿ ದೇವರು ನಂತರ ಬರುವುದು, ಮೊದಲು ನಾವು ಮಾಡಬೇಕು ಅಂದಾಗ ನಾವೇ ದೇವರಿಲ್ಲದೆ ಸ್ವಂತ ಚೂರು ಪ್ರಯತ್ನ ಮಾಡಬೇಕು ಅಂತ ಅರ್ಥ ಸಾಮಾನ್ಯವಾಗಿ ಬಿಡುತ್ತೆ. ಇಲ್ಲಿ ಹೇಳುತ್ತಾರೆ ಜೀವನೊಳಗೆ ಸ್ವಾಮಿ ಉಸಿರಾಟ ಮೊದಲುಕೊಂಡು ಪ್ರತಿಯೊಂದು ಕಾರ್ಯ ಅವನೇ ಮಾಡಿಸ್ತಾ ಇದ್ದಾನೆ. ಶೇಷದಾಸರು ಸ್ಪಷ್ಟ ಉತ್ತರ ಕೊಡುತ್ತಾರೆ, ಸ್ವತಂತ್ರ ತಾನಾಗಿ ಶ್ವಾಸ ಬಿಡುವ ಸೇರಿಕುಂಬ ಗರ್ವಿಗಳಿಲ್ಲವೋ ಈ ಪೃಥ್ವಿ ಮಧ್ಯ ಅಂತಾರೆ. ಲಕ್ಷ್ಮೀದೇವಿ ಮೊದಲುಕೊಂಡು ಪ್ರತಿಯೊಬ್ಬರು ಉಸಿರಾಟವೂ ದೇವರು ಮಾಡಿಸಿದರಾಗತ್ತೆ, ಇಲ್ಲದರೆ ಇಲ್ಲ. ಅದನ್ನೇ ಇವರು ಷೋಡಶಿಕಾರರು ಸ್ಪಷ್ಟವಾಗಿ ಹೇಳುತ್ತಾರೆ, ದೇವರು ತಿಳಿಸಿದರೆ ತಿಳಿಯುತ್ತೇವೆ, ಇಲ್ಲದಿದ್ರೆ ಇಲ್ಲ. ಅದನ್ನೇ ದಾಸರು ವಿಜಯದಾಸರು ಸ್ಪಷ್ಟವಾಗಿ ಹೇಳುತ್ತಾರೆ, ನೀ ತಿಳಿಸಿದರೆ ತಿಳಿವೆ, ನೀ ಮರೆಸಿದರೆ ಮರೆವೆ, ನೀನು ಆಡಿಸಿದರೆ ಆಡುವೆ, ನೀ ಕೂಡಿಸಿದರೆ ಕೂಡುವೆ. ಈ ರೀತಿ ನನ್ನ ಸ್ವಾತಂತ್ರ್ಯವಯ್ಯ ನಿನ್ನ ಪಾದಕ್ಕೆ ಬಿದ್ದಿದ್ದೇನೆ ಅಂತ ಸ್ಪಷ್ಟವಾಗಿ ಶಾಸ್ತ್ರ ಪಂಕ್ತಿಗಳನ್ನ ಹೇಳುತ್ತಾರೆ. ಅದನ್ನೇ ಸಂಸ್ಕೃತದಲ್ಲಿ ಅದ್ಭುತವಾಗಿ ಷೋಡಶಿಕಾರರು ನಮಗೆ ತಿಳಿಸಿಕೊಡುತ್ತಾರೆ. ಒಳಗೆ ಹೇಳ್ತಾರೆ ಕಿಂ ಬಹುನಾ ಬಿಂಬಕ್ರಿಯಾ ಅಯಂ ಕ್ರಿಯಾವಾನ್ ಭವತಿ. ಈ ಜೀವ ಬಿಂಬಕ್ರಿಯೆಯಿಂದಲೇನೆ ಕ್ರಿಯಾವಂತನಾಗ್ತಾನೆ, ಇಲ್ಲದಿದ್ದರೆ ಆಗಲ್ಲ. ಬಿಂಬ ಮಾಡಿಸಿದರೆ ಮಾಡುತ್ತಾನೆ, ಇಲ್ಲದಿದ್ದರೆ ಬಿದ್ದಿರ್ತಾನೆ ಅಂತ ಹೇಳುವಾಗ, ಚೂರಾದರೂ ದೇವರಿಲ್ಲದೆ ನಮ್ಮ ಪ್ರಯತ್ನ ನಾವು ಮಾಡುತ್ತೇವೆ ಅಂತ ಹೋದರೆ ಅದು ಎಂಥ ಅನರ್ಥ ಆಗುತ್ತೆ ಎಂಬುದನ್ನ ಬಂಧಕ ಪ್ರಕರಣದಲ್ಲಿ ಹೇಳುತ್ತಾರೆ. ಯಾರಾದರೆ ಭಗವಂತನೇ ಸರ್ವಸ್ವವನ್ನು ಮಾಡಿ ಮಾಡಿಸುವಾಗ ಅವನಿಲ್ಲದೆ ಪ್ರಯತ್ನವನ್ನಾದರೂ ನಾನಾದರೂ ಚೂರಾದರೂ ಮಾಡಬಲ್ಲೆ ಅಂತ ಹೋಗ್ತಾರೋ ಅಂಥ ಅನುಸಂಧಾನ ಇಟ್ಟುಕೊಂಡು ಏನು ಒಂದಾಶಮನ ಮಾಡಿದರೂ ಸಾಕು, ಸಾವಿರಾರು, ನಾನು ಸಾವಿರಾರು ಅಂತ ಹೇಳಿದೆ, ಅವರು ಹೇಳುತ್ತಾರೆ ಸ್ನಾನ ಸಂಧ್ಯಾ ಜಪ ಅರ್ಚನ ಹೋಮ ವ್ಯಾಖ್ಯಾನ ಧ್ಯಾನಾದಿ ಎತ್ ಕರ್ಮ ಕ್ರಿಯತೆ ತತ್ ಸರ್ವಮಿ ಅಸಂಖ್ಯಾತ ಶರೀರವಿಂದ್ರಿಯ ವಿಷಯ ಅಪಾದಕಮೇವ ಭವತಿ ಅಂತ ಹೇಳುತ್ತಾರೆ. ಒಂದಾಚಮನ ಸಾಕು ಸಾವಿರಾರು ನೀಚ ಜನ್ಮಗಳು ಕೊಡುತ್ತೆ. ಮಾಡಿದ್ದೇನೋ ಮೇಲ್ನೋಟಕ್ಕೆ ಪುಣ್ಯ ಕಾರ್ಯ, ಒಳಗೆ ನಾನೂ ಮಾಡಬಲ್ಲೆ ಪ್ರಯತ್ನ ಅಂತ ಹೇಳಿದ್ದಕ್ಕೆ ದೇವರಿಲ್ಲದೆ ನಾನೂ ಮಾಡಬಲ್ಲೆ ಅಂತ ಬಂದು ತಲೆಯಲ್ಲಿ. ಯಾಕೆಂದ್ರೆ ನಿನ್ನ ಪ್ರಯತ್ನ ನೀನು ಮಾಡು ಅಂತ ಹೇಳಿದಾಗ ನನ್ನ ಪ್ರಯತ್ನ ನಾನು ಮಾಡುವುದು ಎಂಬುದರ ಅರ್ಥ ಏನು ಬಂತು? ನಾನು ಸ್ವತಂತ್ರವಾಗಿ ಚೂರು ಮಾಡಬಲ್ಲೆ ಅಂತ ಬಂತು. ಆ ಚೂರು ಇಟ್ಟುಕೊಂಡ್ರೆ ಸಾಧನೆ ಎಷ್ಟು ಚೂರು ಚೂರಾಗುತ್ತೆ ಎಂಬುದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಮರ್ಮವ ನೀನರಿತು, ಏನು ಮರ್ಮ? ದೇವರ ಸಕಲ ಇಂದ್ರಿಯ ವ್ಯಾಪಾರಗಳನ್ನ, ಅಲ್ಲಿ ತಿನ್ನುವ ಕುಡಿಯುವ ಏನು ಪದಾರ್ಥಗಳನ್ನ, ಅಲ್ಲಲ್ಲಿರುವ ಭಗವದ್ ರೂಪಗಳನ್ನ ಎಲ್ಲವನ್ನೂ ದೇವರಿಗೆ ಅರ್ಪಣೆ ಮಾಡಬೇಕು, ಮಾಡದೇ ಬೇಕು, ಕಾಲ ಕಾಲಕ್ಕೆ ಮಾಡಬೇಕು, ಬೇಸರವಿಲ್ಲದೆ ಮಾಡಬೇಕು, ಆದರದಿಂದ ಮಾಡಬೇಕು. ಆ ಮಾಡುವಾಗ ಸ್ವಾಮಿಯೇ ಮಾಡಿ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಮಾಡಬೇಕು. ಇಲ್ಲದಿದ್ದರೆ ಆ ಎಚ್ಚರ ಒಂದು ಹೋಗಿಬಿಟ್ಟರೆ ಸಾಕು, ಮಾಡಿದ ಸಾಧನೆ ಎಲ್ಲ ರಿವರ್ಸ್ ಆಗುತ್ತೆ. ಒಂದು ಜನ್ಮ ತಲುಪಲಿಕ್ಕೆ ಮಾಡಿದ ಸಾಧನೆ ಸಾವಿರ ನಿಜ ಜನ್ಮಗಳು ಬರಲಿಕ್ಕಾಗುತ್ತೆ. ಆದ್ದರಿಂದ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಅವನವನ ಭಗವದ್ ರೂಪಗಳನ್ನ ಆತನಿಗೆ ಐಕ್ಯ ಚಿಂತನೆ ಮಾಡುವುದೇ ದೊಡ್ಡ ಸಾಧನೆ ಎಂಬುದನ್ನ ಹೇಳ್ತಾ ಈ ಮರ್ಮ ತಿಳಿದು ಮಾಡಿ ಎಂದು. ಅದರಲ್ಲೂ ಕೂಡ ಮತ್ತು ಬಂತು, ಇಷ್ಟು ಸಮರ್ಪಣೆ ಮಾಡಿದ್ರು ಅದಕ್ಕೆ ಫಲ ಏನು ಅಂದರೆ ಎರಡು ರೀತಿ ಹೇಳ್ತಾ ಇದ್ದಾರೆ. ದೇವರಿಂದ ಫಲ ಬೇಡಿ ಮಾಡುವವರು ಕೆಲವರು, ದೇವರೇ ಸಾಕು, ದೇವರ ಪ್ರೀತಿಯೇ ಸಾಕು ಅಂತ ದೇವರ ಪ್ರೀತ್ಯರ್ಥ ಕರ್ಮ ಮಾಡುವವರು ಕೆಲವರು ಅಂತ ಹೇಳ್ತಾರೆ. ಯಾವಾಗಾದ್ರೆ ನಾವು ಬೆಳಗ್ಗಿನಿಂದ ಮಾಡುವ ಸ್ನಾನ ಸಂಧ್ಯಾ ಪೂಜಾ ಆದಮೇಲೆ ವೈಶ್ವದೇವ ಪರಿಹರಣಾದಿಗಳು ಅಥವಾ ನೈಮಿತ್ತಿಕ ಆವಾಗವಾಗ ಮಾಡತಕ್ಕಂಥ ಏನು ವಿಶೇಷವಾಗಿರ್ತಕ್ಕಂಥ ಯಜ್ಞಗಳು ಅಥವಾ ಹೋಮಗಳು ಇವೇನು ಮಾಡುತ್ತೇವೆ, ಇವೆಲ್ಲದರಲ್ಲೂ ಕೂಡ ಕರ್ಮದ ಲಕ್ಷಣ ಏನು ಅಂದ್ರೆ ಒಂದು ಕರ್ಮ ಮಾಡಿದರೆ ಸಾವಿರ ಜನ್ಮಗಳು ಬರುವಷ್ಟು ಕರ್ಮ ಹೊಡ್ತಾ ಇರುತ್ತೆ, ಅಷ್ಟು ಪಾಪಗಳು ಬರ್ತಾ ಇರುತ್ತೆ. ಒಬ್ಬ ಋಷಿ ಎಲ್ಲ ವಿಶೇಷವಾದ ಅಧ್ಯಯನ ಮಾಡಿದ್ದಾನೆ, ಜ್ಞಾನವೂ ಇದೆ, ತಪಸ್ಸು ಮಾಡುತ್ತಾ ಇದ್ದಾನೆ, ಒಳ್ಳೆ ಆಚಾರವಂತ ಎಲ್ಲ ಇದೆ, ಆದರೆ ಅಂಥವನು ಕೂಡ ಒಂದೊಂದು ನಿಮಿಷಕ್ಕೂ ಸಾವಿರಾರು ಜನ್ಮಗಳು ಬರುವಷ್ಟು ಪಾಪ ಆಗುತ್ತೆ ಅವರಿಂದ ಅಂತ ಹೇಳ್ತಾರೆ. ಕರ್ಮದ ಲಕ್ಷಣವೇ ಅಂತಹದ್ದು. ಹಾಗಾದ್ರೆ ಇದನ್ನ ಸುಡುವ ಮಾಡಿದ್ರೆ ಏನು? ನಾವೇನು ಪವಮಾನ ಹೋಮದಿಂದ ಹೋಗುವ ಪಾಪ ಬಂತು, ಪವಮಾನ ಹೋಮ ಮಾಡಿ ಅಂತ ಹೇಳಿದರೆ ಆ ಮಾಡಿದಾಗ ಅಶ್ವಮೇಧಯಾಗ ಮಾಡುವಷ್ಟು ಪಾಪ ಬಂತು ಅದಕ್ಕೆ, ಮತ್ತೆ ಅದಕ್ಕೆ ಪರಿಹಾರ ಏನು ಅಂದ್ರೆ ಹೇಳ್ತಾರೆ, ರಹಸ್ಯ ಹೇಳ್ತಾರೆ. ದೇವರ ಕೇವಲ ದೇವರ ಪ್ರೀತಿಗಾಗಿ ಮಾಡಿದ ಕರ್ಮದಲ್ಲಿ ಲೋಪ ದೋಷಗಳು ನಮ್ಮನ್ನ ಬಂಧನ ಮಾಡಲ್ಲ. ಭಗವಂತನ ಪ್ರೀತಿಗಲ್ಲದೆ ಕಾಮ್ಯ ಕರ್ಮಾನುಷ್ಠಾನ ಮಾಡಿದರೆ ಪ್ರತಿಯೊಂದು ಕರ್ಮದಲ್ಲಿ ಆಯಾ ಪದಾರ್ಥಗಳಲ್ಲಿರುವ ಲೋಪಗಳೆಲ್ಲ ನಮ್ಮನ್ನ ಕಟ್ಟಿ ಕಟ್ಟಿ ಸೆಳೆದು ಹಾಕುತ್ತೆ. ಇದೇ ರಹಸ್ಯ ಅಂತ ಹೇಳ್ತಾರೆ. ಇದನ್ನೇ ಪ್ರವೃತ್ತಿ ಕರ್ಮ ನಿವೃತ್ತಿ ಕರ್ಮ ಅಂತ ಎರಡು ಹೇಳುತ್ತಾರೆ. ಹೇಳ್ತಾರೆ ಪ್ರವೃತ್ತಿ ನಿವೃತ್ತಿ ಅಭಿಧಾನದಿ ಕರ್ಮ ದ್ವಿವಿಧವಾಗಿ ಉಂಟು, ತಿಳಿವಲು ಚೆನ್ನಾಗಿ. ಪ್ರವೃತ್ತಿ ಕರ್ಮವನ್ನು ಸ್ವಪ್ರತಿ ಕಾಮಿಸದೆ ನಿವೃತ್ತಿ ಕರ್ಮದಲ್ಲಿ ರತಿವುಳ್ಳವನಾಗಿ ಅಂತ ಹೇಳ್ತಾ ಇದ್ದಾರೆ ದಾಸರಾಯರು. ಆ ರೀತಿಯಲ್ಲಿ ಮರ್ಮವ ನೀನರಿತು ಅಂದ್ರೆ ಮೂರನೆಯ ಪರಮ ಯಾವುದು ಅಂದ್ರೆ ನಾವು ದೇವರಿಂದ ಏನೂ ಬೇಡದೆ ದೇವರಿಗಾಗಿ ಪ್ರಯತ್ನ, ನಿನ್ನ ಪ್ರೀತಿ ಇದ್ದರೆ ಸಾಕು ಅಂತ. ಇಲ್ಲಿ ನಮಗೆ ಪ್ರಶ್ನೆ ಬರುತ್ತೆ, ನೀವೇನೋ ಹೇಳ್ತೀರಾ ಜೀವನದಲ್ಲಿ ಅದು ಬೇಕು ಇದು ಬೇಕು ಅಂತ ಯಾರಿಗಿರಲ್ಲ, ಯಾರನ್ನು ಬಿಡಲ್ಲ, ಅಂತಹದ್ದು ನೀವು ಅದು ಬೇಕು ಇದು ಬೇಕು ಅಂತ ಬಯಕೆ ಬಂದಾಗ ದೇವರನ್ನ ಕೇಳದೆ ಸುಮ್ಮನೆ ಕೊಡ್ಲಿಕ್ಕಾಗುತ್ತಾ? ಕೇಳಲೇಬೇಕಲ್ಲ. ಅದರಲ್ಲೂ ದಾಸರಾಗಿರೇ ಹೇಳಿದ್ದಾರೆ, ಬೇಡದನೆ ಕೊಡುತ್ತಿಪ್ಪ ಸುರರಿಗೆ, ಬೇಡಿದರೆ ಕೊಡುತ್ತಿಪ್ಪ ನರರಿಗೆ, ಬೇಡಿ ಬಡವಿದರು ಒಮ್ಮೆ ಕೊಡದಿಹ ದೈತ್ಯರಿಗೆ ಅಂತ ಹೇಳಿದ್ದಾರೆ. ಮತ್ತೆ ನರರಾದವರು ನಾವು ಕೇಳಿದ್ರೇನೆ ಎಲ್ಲ ಕೊಡುತ್ತಾರೆ, ಅದರಿಂದ ಕೇಳಲಿಕ್ಕೆ ಅಥಾರಿಟಿ ಕೊಟ್ಟತ್ತಾಯಿತು, ನಾವು ಬೇಕಾದ್ದೆಲ್ಲ ಕೇಳುತ್ತೇವೆ. ಅವಾಗೆ ಅದಕ್ಕುತ್ತರ ದಾಸರಾಯರು ಹರಿಕಥಾಮೃತ ಸಾರದಲ್ಲಿ ಹೇಳುತ್ತಾರೆ, ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೇ ಅಂದ್ರು. ಧರ್ಮ ಅರ್ಥ ಕಾಮ ಅಷ್ಟೇ ಅಲ್ಲ, ಮೋಕ್ಷವೂ ಬೇಡ ಬೇಡ ದೇವರಲ್ಲಿ ಅಂದ್ರು. ಇನ್ನೇನು ಬೇಡಬೇಕು? ಭಕ್ತಿಯ ಬೇಡು ಕೊಂಡಾಡು ಅಂದ್ರು. ನಮಗೆ ಅರ್ಥವೇ ಆಗದ ಎಟಕದೇ ಇರುವಂತಹ ವಿಷಯಗಳು ಯಾಕೆ ಬೇಡಬಾರದೋ ಗೊತ್ತಿಲ್ಲ, ಸುಮ್ಮನೆ ಹೇಳಿಬಿಟ್ರಪ್ಪ ಅಂದ್ರೆ ಹೇಳ್ತಾರೆ. ನಮ್ಮನ್ನ ಯಾರು, ನಾವು ಯಾರನ್ನೋ ಮನೆಗೆ ಕರೆದುವು ಭೋಜನಕ್ಕೆ ಅಂತ, ಎಲೆ ಹಾಕಿದವು, ಎಲೆ ತುಂಬಾ ಎಲ್ಲ ಬರಿಸಿದೆ, ಇನ್ನೇನು ಅನ್ನವೂ ಹಾಕ್ಲಿಕ್ಕೆ ಶುರು ಮಾಡ್ತಾ ಇದ್ದೇವೆ, ಕೈಯಲ್ಲಿ ಇಟ್ಕೊಂಡಿದೀವಿ, ಹಾಕ್ತಾ ಇದ್ವು. ಅಂತ ಕೂತ ವ್ಯಕ್ತಿ ಮುಖ ಅಗಲ ಮಾಡಿಕೊಂಡು ನಮ್ಮನ್ನ ಚೂರ ಅನ್ನ ಹಾಕ್ತೇರೆ ಅಂದ್ರಿ ಅಂತ ಕೇಳಿದ್ರೆ ಅವನ ಹೇಳೋದೇನು, ಅಯ್ಯೋ ರಾಮ ಬಡಿಸಲಿಕ್ಕೆ ಬಂದಿದ್ದೇವೆ, ಅನ್ನ ಹಾಕ್ತಾನೆ ಇದ್ದೇನೆ, ಮತ್ತೆ ಅಷ್ಟು ಪೂರ ಮುಖ ಇಡು ಮಾಡಿಕೊಂಡು ಚೂರನ್ನ ಹಾಕ್ತೀರಾ ಅಂತ ಕೇಳ್ತೀರಾ? ಕರೆದದ್ದೇ ಊಟಕ್ಕೆ ಹಾಕ್ಲಿಕ್ಕಲ್ಲ ಅಂತ ನಾವು ಹೇಳಿಬಿಡುತ್ತೇವೆ. ಅದೇ ತರ ಸ್ವಾಮಿ ಈ ಜನ್ಮಗಳನ್ನ ಕೊಟ್ಟು ಈ ಸಂಸಾರಕ್ಕೆ ನಮ್ಮನ್ನ ಕರ್ಕೊಂಡು ಬಂದದ್ದು ಮೊದಲನೆಯ ಜನ್ಮದಿಂದ ಕೊನೆಯ ಚರಮ ದೇಹದವರೆಗೆ ನಮಗೆ ಯಾವ ಯಾವ ಜನ್ಮದಲ್ಲಿ ಏನೇನು ಕೊಡಬೇಕು ಅಂತ ಮೊದಲೇ ಫಿಕ್ಸ್ ಮಾಡಿ ಕಳಿಸಿದ್ದಾನೆ, ಪ್ರೀ ಫಿಕ್ಸ್ ಅದು. ಅದಕ್ಕೆ ಹೇಳ್ತಾರೆ ವಿಜಯದಾಸರು, ಯಾವ ಯಾವ ಜನ್ಮದಲ್ಲಿ ಯಾವ ಯಾವ ಜೀವಿಗೆ ಎಷ್ಟೆಷ್ಟು ಸುಖ ಕೊಡಬೇಕೋ, ಏನು ಕಾರೋ ಬಂಗಲವೋ ಊಟವೋ ಏನೋ ಮೊದಲೇ ದೇವರು ನಿರ್ಣಯ ಮಾಡಿದ್ದಾನೆ. ಅದು ನಾವು ಬೇಡ ಅಂದ್ರೂ ಬರುತ್ತೆ, ಅಥವಾ ಆತ ಈ ಜನ್ಮಕ್ಕೆ ಎಷ್ಟು ಸೀಮಿತ ಮಾಡಿರ್ತಾನೆ ಅದಕ್ಕಿಂತ ಜಾಸ್ತಿ ದೇವರ ಮುಂದೆ ಬಿದ್ದರೂ ಬರಲ್ಲ, ಸ್ವಾಮಿಗಳ ಹತ್ರ ಹೋಗಿ ಒಂದು ಮೂಟೆ ಮಂತ್ರ ತಂದುಕೊಂಡ್ರು ಬರಲ್ಲ. ಯಾಕೆ ಅಂದ್ರೆ ಸ್ವಾಮಿ ನಿಶ್ಚಯ ಮಾಡಿದ್ದೆ ಕೊಡ್ತಾನೆ, ನಿಶ್ಚಯ ಮಾಡದ್ದು ಎಷ್ಟು ಅಡ್ಡ ಬಿದ್ದು ಕೊಡಲ್ಲ, ಏನು ಜಾಗಂಟೆ ಬಾರಿಸಿದ್ರು ಕೊಡಲ್ಲ. ಅದಕ್ಕೆ ತಾನೇ ನಮ್ಮ ಪಕ್ಕ ಮನೆಯವರು ಯಾರಾದ್ರೂ ದೇವರ ಕಡೆ ಮುಖ ನೋಡಿದ್ರು ನಾಲ್ಕು ಮನೆ ಕೊಟ್ಟಿರ್ತಾನೆ, ಇಟ್ಟು ದೇವರ ಪೂಜಾ ಮಾಡಿದ್ರು ಒಂದು ಮನೆ ಕೊಟ್ಟಿರಲ್ಲ. ಯಾಕೆ? ಈ ಜನ್ಮದಲ್ಲಿ ಅವನಿಗೆ ಏನು ಕೊಡಬೇಕಂತಿತ್ತೋ ಅದು ದೇವರ ಪೂಜಾ ಮಾಡದಿದ್ರು ದೇವರ ಕಡೆ ಮುಖ ಮಾಡದಿದ್ರು ಕೊಟ್ಟೇ ಕೊಡತಾನೆ. ನಮಗೆ ಈ ಜನ್ಮದಲ್ಲಿ ಇಷ್ಟೇ ಇತ್ತು, ಅದಕ್ಕೆ ಇಷ್ಟೇ ಕೊಟ್ಟ. ಅದಕ್ಕೆ ಆ ದೇವರನ್ನು ನಾವು ಏನು ಬೇಡಬೇಕು, ಯಾವ ಯಾವ ಜನ್ಮದಲ್ಲಿ ನನಗೇನೇನು ಕೊಡಬೇಕೋ ನೀನೇ ಎಲ್ಲ ಕೊಡತಾ ಇದ್ದೀಯ. ಪ್ರಹ್ಲಾದರಾದರೂ ಸ್ಪಷ್ಟವಾಗಿ ಉತ್ತರ ಕೊಡುತ್ತಾರೆ, ದೈವಂ ಸಂಪತ್ ವಿಪತ್ ಪದಂ, ಆ ದೇವರೇ ನಮಗೆ ಸುಖ ಕೊಡತಾನೆ, ದೇವರೇ ಸಂಪತ್ತು ಕೊಡತಾನೆ, ದೇವರು ದುಃಖವೂ ಕೊಡತ್ತ, ದೇವರೇ ದುಃಖವೂ ಕೊಡತಾನೆ, ಬೇರೆ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ತಿಳಿದವನಿಗೆ ಮುಕ್ತಿ ಕರಗತ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಾವು ವಿಶೇಷವಾಗಿರತಕ್ಕಂಥ ಎಲ್ಲವನ್ನ ಭಗವಂತನ ಪದಾರವಿಂದಕ್ಕೆ ಅರ್ಪಣೆ ಮಾಡಿ ನಿಲ್ಲಬೇಕು, ಇದೇ ದೊಡ್ಡ ಯತ್ನ, ಇದು ಮರ್ಮ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮೊದಲನೆಯ ಮರ್ಮ ಅಲ್ಲಲ್ಲಿರುವ ಭಗವದ್ ರೂಪಗಳನ್ನ ಪದಾರ್ಥಗಳಲ್ಲಿ ಇಂದ್ರಿಯಗಳಲ್ಲಿ ಸಕಲ ವ್ಯಾಪಾರಗಳಲ್ಲಿ ಬರುವಂತ ದೇವರ ಭಗವದ್ ರೂಪಗಳನ್ನ ಆಯಾ ಕಾಲದಲ್ಲಿ ಗುರುಗಳಿಂದ ತಿಳಿದು ಅವನಿಗೆ ಅರ್ಪಣೆ ಮಾಡುವ ಕ್ರಮ ತಿಳಿದು ಅರ್ಪಣೆ ಮಾಡುವುದು ಮೊದಲನೇ ಮರ್ಮ. ಆದರೆ ಬರೀ ಪದಾರ್ಥಗಳನ್ನೇ ದೇವರ ಮುಖಕ್ಕೆ ಎರಚುವುದು ದೇವರ ಪೂಜೆ ಅಲ್ಲ, ಅದರೊಳಗಿರತಕ್ಕಂಥ ಆ ಭಗವದ್ ರೂಪಗಳನ್ನ ಅವನಿಗೆ ಅವನ ರೂಪಗಳನ್ನ ಕೊಡುವುದೇ ಪೂಜಾ ಅಂತ ತಿಳಿದು ಯಜ್ಞ ಅಂತ ತಿಳಿದು ಅರ್ಪಣೆ ಮಾಡುವುದು ಮೊದಲನೇ ಮರ್ಮ. ಆದರೆ ದೇವರ ವಿಶೇಷವಾಗಿರತಕ್ಕಂಥ ಆ ಕರ್ತೃತ್ವ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ, ಅವನನುಸರಿಸಿ ನಾನು ಕರ್ತ ಪರಾಧೀನ ಕರ್ತ ಅಂತ ತಿಳಿದು ಮಾಡುವುದು ಎರಡನೇ ಮರ್ಮ. ಆದರೆ ದೇವರಿಂದ ಏನು ಬೇಡದಿರುವುದು ಮೂರನೇ ಮರ್ಮ. ಏನು? ಅವನು ಕೊಟ್ಟೇ ಕೊಡತಾನೆ, ಈ ಜನ್ಮದಲ್ಲಿ ಏನು ಸುಖ ಇದೆ ಕರುಣೆಯಿಂದ ಕೊಟ್ಟೇ ಕೊಡತಾನೆ. ಅದಕ್ಕೆ ದಾಸರಾಯರು ಹೇಳುತ್ತಾರೆ, ಪ್ರಾಣೇಶದಾಸರು ಸುಂದರವಾದ ಮಾತನ್ನೊಂದು ಹೇಳುತ್ತಾರೆ, ಹಾನಿ ಲಾಭ ಕ್ಲೇಶ ಮೋದ ವೇನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಇಲ್ಲಿ ಆ ಭಗವಂತ ನಮಗೆ ಹಾನಿ ಲಾಭ ಕ್ಲೇಶ ಮೋದ ಏನು ಬಂದರೂ ಕೂಡ ದೇವರೇ ಕೊಟ್ಟರು ಎಂಬ ಬುದ್ಧಿ ಈಗ ಬರ್ತಾ ಇದೆ, ಅದಕ್ಕೆ ನಾವು ಜಗಳಾಡೋದು ದೇವರಿಂದ ಯಾಕೆ ಕೊಟ್ಟಿಯಾ ಯಾಕೆ ಕೊಟ್ಟಿಯಾ ಅಂತ. ಅಲ್ಲ, ಅಲ್ಲಿ ಹೇಳ್ತಾರೆ ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ ಎಂದರು. ಅಂದರೆ ಇವತ್ತು ನಮಗೆ ಕೈಕಾಲು ಕಡಿದೋಯ್ತು, ಕರುಣೆಯಿಂದ ಕಡದ ಅಂತ ಬಂತ, ನಾವು ಉದ್ಧಾರ ಆದವು ಅಂತ ಹೇಳ್ತಾರೆ. ದೇವ ಈ ಜನ್ಮದಲ್ಲಿ ಏನೇನು ಕೊಡತಾ ಇದ್ದಾನೆ, ಕರುಣೆಯಿಂದ ಕೊಡತಾ ಇದ್ದಾನೆ. ಸುಖವೋ ದುಃಖವೋ ಅದು ಫಿಕ್ಸರ್ ಆಗಿದೆ. ಹಾಗಾದ್ರೆ ಈ ದೇವರ ಪೂಜಾ ಇವೆಲ್ಲ ಯಾಕೆ ಮಾಡೋದು, ಅವ್ರು ಚೆನ್ನಾಗಿರ್ಬೇಕು ಇವ್ರು ಚೆನ್ನಾಗಿರ್ಬೇಕು ಹಾಗೆ ಹೀಗೆ ಅಂತ ಮಾಡ್ತೀವಲ್ಲ ಅಂತ ತಪ್ಪು ತಿಳಿದಿದ್ದೀರಾ ಅಂದ್ರು. ದೇವ ನಮಗೆ ಹಿಂದಿನ ಕರ್ಮಾನುಸಾರ ಸುಖವೋ ದುಃಖವೋ ಗುಣಿಸಲಿಕ್ಕೆ ಸಿದ್ಧನಾದ, ಈ ಜನ್ಮದಲ್ಲಿ ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಯಾಕೆ ಅಂದ್ರೆ ದುಃಖ ಸುಖ ಎರಡು ನೋಡಿದಾಗ ದುಃಖಕ್ಕಿಂತ ಸುಖವೇ ನಮಗೆ ಬಹಳ ತೊಂದರೆ ಕೊಡುವುದು. ದುಃಖ ಬಂದಾಗ ದೇವರ ನೆನಪಾದ್ರೂ ಬರುತ್ತೆ, ಸುಖ ಬಂದಾಗ ದೇವರ ನೆನಪು ಹೋಗಿಬಿಡುತ್ತೆ. ಇದು ಸಿಹಿಯಾದ ದೊಡ್ಡ ವಿಷ ಸುಖ, ಅದು ಕಹಿಯಾದ ವಿಷ ಅಷ್ಟೇ, ಎರಡೂ ಅಂತದ್ದೇ. ಆದರೆ ಈ ಸುಖವೇ ದೊಡ್ಡ ಮಹಾಮಾರಿ. ಆದ ಕಾರಣ ಈ ಎರಡೂ ನಮಗೆ ಬಂದಾಗ ದೇವರನ್ನ ನಾವು ದುಃಖ ಬಿಡಿಸು ಬಿಡಿಸು ಅಂತ ಕೇಳಬೇಕಾ ಇಲ್ಲವಾ ಅಂತ ಮತ್ತು ಪ್ರಶ್ನೆ ಬರುತ್ತೆ. ಇದು ಎಲ್ಲರ ಜೀವನದಲ್ಲಿ ಬರುವಂತಹ ಪ್ರಶ್ನೆ. ಅಲ್ಲಿಗೆ ಹೇಳುತ್ತಾರೆ, ನಾವು ದೇವರನ್ನ ಸುಖ ಕೊಡುವಂತ ಕೇಳಬಾರದು, ದುಃಖ ಬಿಡಿಸುವಂತದು ಕೇಳಬಾರದು ಅಂತ ರಹಸ್ಯ ಹೇಳುತ್ತಾರೆ. ಯಾಕೆ, ನಮ್ಮದೇ ಎಣ್ಣೆ ಟ್ಯಾಂಕರ್ ತುಂಬಾ ಕೂತಿದೆ. ಯಾವುದು? ಪಾಪ ಎಂಬ ಎಣ್ಣೆ. ಅದು ಖರ್ಚಾಗಬೇಕಾದರೆ ದುಃಖ ಎಂಬ ದೀಪ ಉರಿಲೇಬೇಕು, ಅದು ಬಿಟ್ರೆ ಬೇರೆ ಮಾರ್ಗ ಇಲ್ಲ. ಈ ಜೀವನದಲ್ಲಿ ದುಃಖ ದೀಪ ಉರಿತಾ ಇದೆ, ಅಯ್ಯಯ್ಯೋ ತರಲಿಕ್ಕಾಗಲ್ಲ ಅಂತ ಶಾಂತ ಮಾಡುತ್ತೀರಾ? ಬರೋ ಜನ್ಮದಲ್ಲಾದ್ರೂ ಉರಿಲೇಬೇಕಾಗಿದ್ದೆ. ಆ ಟ್ಯಾಂಕರ್ ಖರ್ಚಾಗಬೇಕು, ಮೇಲಕ್ಕೆ ಹೋಗ್ಬೇಕು, ನೋ ಅದರ್ ಗೋ. ಆದ್ದರಿಂದ ಈ ದುಃಖ ದೀಪ ದೇವ ಆ ಎಣ್ಣೆ ಖರ್ಚು ಮಾಡ್ಲಿಕ್ಕೆ ಒಳ್ಳೇದೇ ಮಾಡುತ್ತಾ ಇದ್ದಾನೆ. ಆದ್ದರಿಂದ ಡಾಕ್ಟರ್ ಬರ್ತಾನೆ, ಆಪರೇಷನ್ ಮಾಡ್ತೀನಿ ಅಂತ ಹೇಳ್ತಾನೆ. ನಾವು ಆಪರೇಷನ್ ಮಾಡಬೇಡ ಅಂತ ಏನಾಗುತ್ತೆ, ಒಳಗೆಲ್ಲ ಪಾರ್ಟ್ಸ್ ಕೊಳಕೋಗಿ ನಮ್ಮನ್ನೇ ಹೊರಗಾಗ್ತಾರೆ. ಅದಕ್ಕೆ ಡಾಕ್ಟರ್ ಹತ್ರ ನಾವು ಆಪರೇಷನ್ ಮಾಡಬೇಡ ಅಂತ ಕೇಳಲ್ಲ. ಆದರೆ ಆಪರೇಷನ್ ಮಾಡಿದ್ರೆ ನೋವು ಆಗುತ್ತೆ, ಬಹಳ ನೋವಾಗುತ್ತೆ. ಅದಕ್ಕೇನು ಕೇಳ್ತೇವೆ, ಏನು ಬೇಕಾದ್ರೂ ಮಾಡಪ್ಪ, ಕೊಯ್ದು ಬಿಡು, ಅಡ್ಡಿ ಇಲ್ಲ. ಆದರೆ ಕೊಯ್ಯೋ ಕಾಲಕ್ಕೆ ನೋವು ಗೊತ್ತಾಗದಂತೆ ಮಾಡು ಅಂತ ಕೇಳುತ್ತೇವೆ. ಏನು ಅನಸ್ತೀಶಿಯಾ, ಇಂಜೆಕ್ಷನ್ ಕೊಡು ಅಂತ ಹೇಳುತ್ತೇವೆ. ಅಲ್ಲಿ ಡಾಕ್ಟರು ಕತ್ತಿ ತೆಗೆದು ಕೊಯ್ತಾನೆ ಇರ್ತಾನೆ, ಈ ಪೇಷಂಟ್ಗೆ ಅರ್ಧ ಎಚ್ಚರ ಇದ್ದೇ ಇರುತ್ತೆ, ನೋಡ್ತಾ ಇರ್ತಾನೆ. ಡಾಕ್ಟರ್ ಜೋಕು ಹಾಕ್ತಾ ಇರ್ತಾನೆ, ಇವ್ರು ನಗತಾನೆ ಇರ್ತಾನೆ, ಒಳಗೆ ಕೊಯ್ಯೋದು ಕೊಯ್ತಾನೆ ಇರ್ತಾರೆ. ಆ ರೀತಿ ಆಗಬೇಕು ಈ ಜೀವನದಲ್ಲಿ. ನಮ್ಮ ಹಿಂದಿನ ಜನ್ಮದ ಕರ್ಮಾನುಸಾರ ದೇವ ಎಷ್ಟೇ ದುಃಖಗಳು ಕೊಟ್ಟರು, ಎಷ್ಟೇ ಸುಖ ಏನೇ ಕೊಟ್ಟರು ಕೂಡ, ನಮ್ಮ ಮನಸ್ಸನ್ನ ದೇವರ ಕಡೆಗೆ ಸೆಳೆದು ಬಿಟ್ರೆ ಹೇಗಾಗುತ್ತೆ? ದುಃಖ ಇದ್ರೂ ಇಲ್ಲದಂತಾಗುತ್ತೆ. ಮನಸ್ಸಿನ ಅಂಟಿನಿಂದಲೇ ದುಃಖ ಬರ್ತಾ ಇದೆ. ಹೇಗೆ ನಾವು ಪ್ರವಚನದಲ್ಲಿ ಕೂತಿದ್ರು ಶರೀರ ಮನಸ್ಸು ಮನೆಯಲ್ಲಿದ್ದರೆ ನಾವೆಲ್ಲಿದ್ದಂತೆ, ಮನೆಯಲ್ಲಿದ್ದಂತೇನೆ ಪ್ರವಚನದಲ್ಲಿದ್ದಂತೆ ಆಗುತ್ತ, ಹಾಗೆ ಸಂಸಾರದಲ್ಲಿ ನಾವಿದ್ರು ದುಃಖಗಳು ಬರ್ತಾ ಇದ್ರು, ಮನಸ್ಸನ್ನ ದೇವರು ತನ್ನ ಕಡೆಗೆ ಸೆಳೆದು ಬಿಟ್ರೆ, ದೇವರಲ್ಲೇ ಮನಸ್ಸಿದ್ರೆ ಸಂಸಾರ ಇದ್ದಂತೆ ಹೌದು, ನಮಗೆ ಇಲ್ಲದಂತೆ ಹೌದು. ಅದಕ್ಕಾಗಿ ನಾವು ಈ ಜನ್ಮದಲ್ಲಿ ಮಾಡುವ ದೇವರ ಪೂಜೆಗಳು ಅಷ್ಟೇ ಹೊರತು ಇದು ಕೊಡು ಅದು ಕೊಡು ಅಂದ್ರೆ ದೇವರು ನಗತಾ ಇರ್ತಾರೆ. ಆದ್ದರಿಂದ ದೇವರಲ್ಲಿ ಈ ಜನ್ಮದಲ್ಲಿ ನಾವು ಮೇವ ಪೂಜೆಗಳು ಮಾಡಿ ಬೇಡಬೇಕಾಗಿದ್ದೇನು ಅಂದ್ರೆ, ದೇವತೆಗಳಿಗೆ ಕೇಳದೇನೆ ಕೊಡುವುದು ಭಕ್ತಿ, ನಮಗೆ ಕೇಳಿಕೊಂಡ್ರೆ ಹೊರತು ಕೊಡಲ್ಲ. ಆದ್ದರಿಂದ ಭಕ್ತಿಯೇ ಬೇಡುವಂತ ದಾಸರು ವಿಶೇಷವಾಗಿ ಮನುಷ್ಯನಿಗೆ ಬೇಡಿದರೆ ಕೊಡುವ ಅಂತ ಹೇಳಿದ್ದು ಭಕ್ತಿ ಕೃತಿ ಹೇಳಿದ್ರಷ್ಟೇ ಹೊರತು ಕಂಡ ಕಂಡದ್ದೆಲ್ಲ ಕೇಳ್ರಿ ಅಂತ ದಾಸರಾಯರು ಪರ್ಮಿಷನ್ ಕೊಡಲೇ ಇಲ್ಲ. ಅದಕ್ಕೆ ನಾವು ಅಪಾರ್ಥ ಮಾಡಿಕೊಂಡು, ಹಾಗಾದರೆ ಮರ್ಮವ ನೀನರಿತು, ಏನರಿತು? ನನಗೆ ಸುಖ ಕೊಡಬೇಕಾಗಿದ್ದರೆ ವಿಜಯದಾಸರು ಹೇಳುತ್ತಾರೆ, ತಲೆಯ ಮೇಲೆ ಟೊಣೆದು ಉಣಿಪ, ತಲೆಯ ಮೇಲೆ ಒಂದು ಏಟು ಕೊಟ್ಟು ಕೊಡ್ತಾನಂತೆ, ಉಣ್ಣು ಮಾಡಿದ್ದುಣ್ಣು ಅಂತಾಡಿ. ಅದು ಕಾರ್ ಬರಬೇಕಾದ್ರೆ ಕಾರ್ ಬಂದೇ ಬರುತ್ತೆ, ಕೊಟ್ಟೇ ಕೊಡ್ತಾನೆ, ತಿರುಗಿಸ್ತಾನೆ, ಎಲ್ಲ ಕಾಲಿಂದ ನಡೆಸೇ ನಡೆಸ್ತಾನೆ, ಎಲ್ಲ ಪ್ರಿಫಿಕ್ಸ್ಡ್ ಆಗಿದೆ. ಆದ್ದರಿಂದ ಆ ಸ್ವಾಮಿಯ ಪಾದಕ್ಕೆ ಎಳಗೆ ಕೇಳಿಕೊಳ್ಳೋದಿದೆ, ಮರ್ಮ ಏನು? ಎಲ್ಲ ನೀನೇ ನನಗೆ ತಾಯಿಯಂತೆ ಎಲ್ಲ ಕೊಡುವಾಗ ಇನ್ನೇನು ಕೇಳಲಿ? ಅದನ್ನೇ ದಾಸರು ಹೇಳ್ತಾರೆ, ಏನು ಬೇಡಲಿ ನಿನ್ನ ಬಳಿಗೆ ಬಂದು, ಇದು ಬೇಕು ಅದು ಬೇಕು ಅಂತ ಕೇಳ ಬೇಡ, ಎಲ್ಲ ನೀನೇ ಕೊಡ್ತಾ ಇದೀಯ. ಅದರಿಂದ ಸ್ವಾಮಿ ಬೇಡದಂತೆ ಮಾಡು ಪರರ, ಅಷ್ಟೇ ಅಲ್ಲ, ನಿನ್ನನ್ನು ಏನೂ ಬೇಡದಂತೆ ಮಾಡು, ನಿನ್ನ ಭಕ್ತಿಯನ್ನು ಮಾತ್ರ ಬೇಡುವಂತೆ ಮಾಡು ಅಂತ ಕೇಳುತ್ತಾರೆ. ಈ ಮರಮ್ಮವ ತಿಳಿದುಕೊಂಡು ಯಜ್ಞ ಮಾಡು. ಅದಕ್ಕೆ ಮಖವನ್ನೇ ಮಾಡುವುದು, ಯಜ್ಞವನ್ನೇ ಮಾಡುವುದು ಮರಮ್ಮವ ನೀನರಿತು. ದೇವರಿಂದ ಏನೂ ಬೇಡಬಾರದು, ಬೇಡಿದರೆ ದಡ್ಡತನ ಆಗುತ್ತೆ ಎಂದು ತಿಳಿದುಕೊಂಡು ಯಾರಾದರೂ ದೇವರಿಗೆ ತಲೆಬಾಗ್ತಾನೋ ಅವ ದೇವರಿಗೆ ಅತ್ಯಂತ ಪ್ರಿಯ, ಅವನನ್ನೇ ಜ್ಞಾನಿ ಅಂತ ಕರೀತಾರೆ. ಅಲ್ಲ, ನಾವು ಜ್ಞಾನಿಗಳೆಲ್ಲ ಹತ್ತೀವಿ ಅಂದ್ರೆ ಆಗಲೇಬೇಕು, ನಮಗೂ ಅಪರೋಕ್ಷ ಆಗ್ಲೇಬೇಕು, ಆ ಮಟ್ಟಕ್ಕೆ ಹೋಗ್ಲೇಬೇಕು. ಆ ಮಟ್ಟ ಒಮ್ಮೆಲೆ ಆಕಾಶದಿಂದ ಉದುರು ಬಿದ್ದಂತೆ ಆಗಲ್ಲ. ಈಗಲಿಂದ ಸಿಲೆಬಸ್ ತಿಳ್ಕೊಂಡು ಚೂರು ಚೂರು ಅದಕ್ಕಾಗಿ ಪ್ರಯತ್ನ ಪಟ್ಟರೆ ಬರುತ್ತಷ್ಟೇ ಹೊರತು ಆ ಸಾಧನೆ ಮಾಡಬೇಕು ಅಂತ ಎಚ್ಚರವೇ ಇಲ್ಲದೆ ದಿನಕ್ಕೊಂದು ಗಂಟೆ ಪ್ರವಚನ ಕೇಳುವುದೇ ಅಪರೋಕ್ಷಕ್ಕೆ ಮಾರ್ಗ ಅಂತ ಕೇಳಿ ಇನ್ನೇನು ಅಪರೋಕ್ಷ ಬರುತ್ತೆ ಅಂತ ಸಂತೋಷ ಪಟ್ಟಿದ್ದರೆ ದೇವ ಮೆಚ್ಚಲ್ಲ. ಹೌದು, ಎಲ್ಲಾ ಸಾಧನೆ ಮಾಡಬೇಕು, ಪ್ರವಚನ ಕೇಳಬೇಕು, ಕೇಳಿದ್ದನ್ನ ಈ ರೀತಿ ಅನುಷ್ಠಾನ ಕೇಳುವುದರಲ್ಲಿ ತಾತ್ಪರ್ಯ ಬರಲಿ ಎಂಬ ಉದ್ದೇಶದಿಂದ ಈ ರೀತಿ ತಿಳಿಸ್ತಾ ಇದ್ದಾರೆ ದಾಸರು. ಹಾಗಾದರೆ ಮಖವನ್ನೇ ಮಾಡುವುದು ಮರ್ಮವ ನೀನರಿತು, ಅದರಲ್ಲೂ ಮರ್ಮವ ನೀನರಿತು ಅಂತ ಹೇಳಿದ್ರು. ಏನದು ಮರ್ಮ ಅಂದ್ರೆ ಇನ್ನೊಂದು ಹೇಳುತ್ತಾರೆ ಶಾಸ್ತ್ರ, ತುಂಬಾ ಮಾತುಗಳನ್ನ ಹೇಳ್ತಾ ಹೋಗುತ್ತೆ, ಆಚಾರ ವಿಚಾರಗಳನ್ನ ಎಲ್ಲ ವಿಧಾನ ಮಾಡ್ತಾ ಹೋಗುತ್ತೆ. ದೇವರ ಪೂಜಾ ಮಾಡು, ಪೂಜಾ ಮಾಡುವ ಕಾಲಕ್ಕೆ ಯಾರ ಜೊತೆ ಮಾತಾಡಬೇಡ, ಮಾತಾಡಿದ್ರೆ ಮಹಾದೋಷ. ಪೂಜಾ ಮಾಡುವ ಕಾಲಕ್ಕೆ ಹೇಳಬೇಡ, ಯಾರು ಬಂದ್ರು ಹೇಳಬೇಡ, ಎದ್ದರೆ ಮಹಾದೋಷ, ಎಲ್ಲ ಹೇಳ್ತಾ ಬರುತ್ತದು. ಆದರೆ ಸಮಯ ಸಂದರ್ಭ ನೋಡಿಕೊಂಡು ಮರ್ಮ ತಿಳ್ಕೊಂಡು ಮಾಡಬೇಕು ಅಂತಾರೆ. ನಾವೇನೋ ದೇವರ ಪೂಜೆಗೆ ಕೂತಿದ್ದೇವೆ, ಸ್ವಾಮಿಗಳು ಬಂದ್ರು ಬಂದ್ರು ಆ ಶಾಸ್ತ್ರ ಹೇಳಿತು ಹೇಳಬೇಡ ಮಾತಾಡಬೇಡ ಅಂತ ಹಾಗೆ ಕೂತ್ರೆ ಹಾಗೆ ಹೋಗ್ತೀಯಾ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕೆ ಮರ್ಮ ತಿಳ್ಕೊಂಡು ಮಾಡಬೇಕು. ದೊಡ್ಡವರು ಬಂದಾಗ ಹೇಗಿರಬೇಕು, ಕಾಲ ಕರ್ಮಾನುಸಾರ. ಅದಕ್ಕೆ ದಾಸರಾಯರು ತುಂಬಾ ಸುಂದರವಾಗಿ ಮಾತಾಡುತ್ತಾರೆ, ದೇಶ ಕಾಲ ಉಚಿತ ಧರ್ಮ ಕರ್ಮಾಸಕ್ತರು. ಆ ಮರ್ಮ ತಿಳ್ಕೊಂಡು ಮಾಡಬೇಕು, ಒಮ್ಮೆ ಗೊಡ್ಡಾಗಿ ಮಾಡುತ್ತಾ ಹೋದ್ರೆ ಬಿದ್ದು ಹಲ್ಲು ಮುರಿಯೋದು ಖಚಿತ ಅಂತ ಹೇಳ್ತಾರೆ. ಅದರಿಂದ ಮರ್ಮ ಯಜ್ಞ ಮಖವನ್ನೇ ಮಾಡುವುದು ಮರ್ಮವ ನೀನರಿತು ಅಂದ್ರೆ ಯಾವುದು ಹೇಗೆ ಎಲ್ಲಿ ಮಾಡಬೇಕು, ದೊಡ್ಡವರ ಹತ್ರ ಹೇಗೆ ಪ್ರವರ್ತನೆ ಮಾಡಬೇಕು ಹೇಳುತ್ತಾರೆ. ನಾವು ಎಲ್ಲಾ ಯಜ್ಞ ಯಾಗಗಳು ಮಾಡುವುದು ಒಂದೇ, ದೊಡ್ಡವರ ಮನಸ್ಸನ್ನ ಗೆಲ್ಲುವ ಪ್ರಯತ್ನ ಮಾಡಿ ಅವರನ್ನ ಸಂತೋಷ ಪಡಿಸುವುದು ಒಂದೇ. ನಾವು ಎಲ್ಲಾ ಯಜ್ಞ ಯಾಗಗಳು ಮಾಡಿದ್ರು ಏನು ಮಾಡಿದ್ರು ಕೂಡ ನಮಗಿಂತ ದೊಡ್ಡವರ ಮನಸ್ಸನ್ನ ಚೂರು ನೋಯಿಸಿದರೆ ಅದರಷ್ಟು ನರಕದ ಸಾಧನೆ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಇದು ಎಲ್ಲ ಮರ್ಮಗಳಿವೆ, ಎಲ್ಲ ಮಾಡುತ್ತೇವೆ, ಆ ಗುರುಗಳಿಗೂ ಯಾರಿಗೂ ಮನಸ್ಸು ನೋಯಿಸಿ ಬಿಡ್ತಾ ಇರ್ತೇವೆ, ಇದೇನು ಸಾಧನೆ. ಆದ್ದರಿಂದ ಮಖವನ್ನೇ ಮಾಡುವುದು ಮರ್ಮವ ನೀನರಿತು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ದಾಸರಾಯರ ಒಂದು ಪಂಕ್ತಿಯಲ್ಲೇ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅದ್ಭುತ ಧರ್ಮಗಳು ಎಲ್ಲವನ್ನು ಕೂಡ ತಿಳಿಸಿಕೊಡ್ತಾ ತಾಯಿ ಹೇಗೆ ಮಕ್ಕಳಿಗೆ ಅನುಷ್ಠಾನ ಮಾಡಬೇಕು, ಹತ್ತಿರವಿದ್ದು ಕೈ ಹಿಡಿದು ಮಾಡಿಸುವಂತೆ ನಮಗೆ ಶೇಷದಾಸರು ತಮ್ಮ ಇಡೀ ಜೀವನ ಅನುಷ್ಠಾನ ಮಾಡಿದ ಒಂದು ದೊಡ್ಡ ಉಪಾಸನೆಯನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಈ ಸುಳಾದಿಯಲ್ಲಿ ಎಂಬ ಎಚ್ಚರದಿಂದ ಇದನ್ನ ಕೇಳೋಣ. ಕೇಳಿ ವಿಶೇಷವಾಗಿ ನಾನು ನೀವು ಎಲ್ಲರೂ ಸೇರಿ ಅನುಷ್ಠಾನ ಮಾಡೋಣ, ಆ ಮಾಡಿ ಗುರುಗಳ ಅನುಗ್ರಹ ಪಡೆಯೋಣ ಎಂಬಲ್ಲಿಗೆ ಈ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾಳೆ 9 ಗಂಟೆಗೆ ಮತ್ತೆ